तथा संभाव्यते ब्रह्मन् धारणा तत्र सम्मता यादृशीव हरे आशु पुरुषस्य मनोमल ಮನೆಯಲ್ಲಿ ಸಾಮಾನ್ಯವಾಗಿ ದುರ್ವಾಸನೆ ಬರ್ತಾ ಇರುತ್ತೆ. ದುರ್ವಾಸನೆ ಬರುವುದಾದ್ರೆ ಏನು ಮಾಡ್ತೀರಾ? ಒಂದೆ ಸ್ಪ್ರೇ ತಂದು ಹೊಡಿತೀವಿ ಅಷ್ಟೇ. ಯಾವುದು ಒಳ್ಳೆ ಯಾವುದು ಹೇಳ್ತಾರಲ್ಲ, ಟಿವಿ ತೋರ್ತಾ ಇರ್ತಾರೆ, ನಿಮ್ಮಲ್ಲಿ ದುರ್ವಾಸನೆ ಬರ್ತಾ ಇದ್ರೆ ಈ ಸ್ಪ್ರೇ ಮಾಡಿ ಎಲ್ಲ ಚೆನ್ನಾಗಿರುತ್ತೆ ಅಂತ. ಹಾ, ಸಮ್ ಯಾವುದೋ ಒಂದು ಅಲ್ವಾ? ಅದೇನಾಗುತ್ತೆ, ದುರ್ವಾಸನೆ ಹೋಗಲ್ಲ, ಅದರ ಜೊತೆಗೆ ಈ ವಾಸನೆ ಸೇರಿಕೊಂಡು ವಿಚಿತ್ರವಾದ ವಾಸನೆ ಬರ್ತಾ ಇರುತ್ತೆ. ಈ ವಾಸನೆಯನ್ನ ಮುಚ್ಚಿ ಹಾಕುವಂತ ಆ ವಾಸನೆ ಸೇರಿಕೊಂಡು ಎರಡು ಬರ್ತಾ ಇರುತ್ತೆ. ಅದು ದುರ್ವಾಸನೆಯನ್ನ ತೆಗೆದು ಸುವಾಸನೆಯನ್ನು ಕೊಡಲ್ಲ, ದುರ್ವಾಸನೆ ಸಹಿತ ಸುವಾಸನೆ ಎರಡು ಬರ್ತಾ ಇರುತ್ತೆ, ವಿಚಿತ್ರ ವಾಸನೆ. ಹಾಗಾದರೆ ನಮಗೆ ದುರ್ವಾಸನೆ ಹೋಗಬೇಕಾದ್ರೆ ಮಾಡಬೇಕಾಗಿದ್ದೇನು ಅಂದರೆ, ದುರ್ವಾಸನೆಗೆ ಮೂಲವಾದ ಕೊಳೆಯನ್ನು ತೆಗಿಬೇಕು. ಏನು ಕೊಚ್ಚೆ ಇರುತ್ತೆ ಅದ್ ತೆಗಿಬೇಕು. ತೆಗೆದ ಮೇಲೂ ಕೂಡ ಆ ಗಾಳಿಯಲ್ಲಿ ಹಾಗೆ ದುರ್ವಾಸನೆ ಕೂತಿರುತ್ತೆ. ಅದಕ್ಕೇನು ಮಾಡುತ್ತೀವಿ, ಎಲ್ಲ ಕಿಟಕಿಗಳನ್ನ ಚೆನ್ನಾಗಿ ತೆಗೆದರೆ ಗಾಳಿ ಬಂದು ಆ ಗಾಳಿಯಿಂದ ದುರ್ವಾಸನೆ ಹೋಗುತ್ತೆ. ಹಾಗೆ ಈ ಮನಸ್ಸಿನಲ್ಲಿ ಚಾಂಚಲ್ಯವೆಂಬ ದುರ್ವಾಸನೆ ಬರ್ತಾ ಇದೆ. ಚಾಂಚಲ್ಯವೇ ದುರ್ವಾಸನೆ. ಈ ಚಾಂಚಲ್ಯ ದುರ್ವಾಸನೆ ಹೋಗಬೇಕಾದ್ರೆ ನಾವೇನು ಮಾಡುತ್ತೇವೆ, ಮಾಡಬೇಕಾಗಿದ್ದೇನು ಅಂದ್ರೆ, ಚಾಂಚಲ್ಯಕ್ಕೆ ಕಾರಣವಾದ ಹೊಲಸಿನ ಕುಪ್ಪೆ ಒಳಕೂತಿದೆ. ಯಾವುದು? ಹಿಂದೆ ಮಾಡಿದ ಪಾಪ. ಹಿಂದೆ ಮಾಡಿದ ಪಾಪದಿಂದ ಮನಸ್ಸನ್ನ ಭಗವಂತನೇ ತತ್ವಾಭಿಮಾನಿಗಳ ಮೂಲಕ ನಮ್ಮ ಪಾಪ ಕರ್ಮಗಳ ಅನುಸಾರವಾಗಿ ಚಂಚಲ ಮಾಡುತ್ತಾ ಬರುತ್ತಾನೆ, ಚಾಂಚಲ್ಯ ತೋರುತ್ತಾನೆ ಭಗವಂತ ನಮ್ಮ ಮನಸ್ಸಿನಲ್ಲಿ. ಹಾಗಾದ್ರೆ ಮನಸ್ಸಿನ ಚಾಂಚಲ್ಯ ಹೋಗಬೇಕಾದರೆ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದ ಪಾಪಗಳು ಹೋಗಬೇಕು. ಅದು ಹೋದ ಮೇಲೆ ಚಾಂಚಲ್ಯ ತಾನಾಗಿ ಹೋಗುತ್ತೆ. ಅದಕ್ಕೇನು ಮಾಡಬೇಕು ಹೇಳುತ್ತಾರೆ, ಪ್ರಾಣಾಯಾಮೈ ದಹೇ ದೋಷ ಧಾರಣಾಭಿಶ್ಚ ಕಿಲ್ಬಿಷ ಅಂತ ಹೇಳ್ತಾರೆ. ಈ ದೋಷ ಕಿಲ್ಬಿಷ ಎರಡು ಶಬ್ದ ಬರ್ತಾ ಇದೆ. ಧಾರಣ ಮಾಡಿದರೆ ಭಗವಂತನ ವಿರಾಟ್ ರೂಪದಲ್ಲಿ ಮನಸ್ಸನ್ನ ಬಿಟ್ಟು 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 ಹಾಗೆ 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 ಸ್ಮರಣೆ ಮಾಡುತ್ತಾ ಇದ್ದರೆ ಏನಾಗುತ್ತೆ, ನಮ್ಮ ಮನಸ್ಸಿನ ಕಿಲ್ಬಿಷಗಳು ಪಾಪಗಳೆಲ್ಲ ಕೊಚ್ಚೆ ಹೋಗ್ತಾ ಬರುತ್ತೆ. ಹಾಗೆ ಪ್ರಾಣಾಯಾಮದಿಂದ ಏನಾಗುತ್ತೆ, ದಹೇದ ದೋಷ ಮಾನಸಿಕ ಚಾಂಚಲ್ಯ ಹೋಗಿಬಿಡುತ್ತೆ. ಸಾಮಾನ್ಯವಾಗಿ ಯೋಗಾಭ್ಯಾಸ ಅಂತ ಕ್ಲಾಸ್ ಹೇಳುತ್ತಾ ಇರ್ತಾರೆ, ಅಲ್ಲಿ ಹೋದ ಕೂಡಲೇ ನಿಮಗೆ ಮನಸ್ಸು ಚಂಚಲಾಗಿರುತ್ತೆ, ಪ್ರಾಣಾಯಾಮ ಮಾಡಿ ಚಾಂಚಲ್ಯ ಹೋಗಿಬಿಡುತ್ತೆ ಅಂತ ಹೇಳುತ್ತಾರೆ. ಹೋದ ಕೂಡಲೇ ಎಲ್ಲರೂ ಶುರು ಮಾಡುತ್ತಾರೆ ಪ್ರಾಣಾಯಾಮ. ಪ್ರಾಣಾಯಾಮ ಮಾಡಿದರೆ ಖಚಿತ ಚಾಂಚಲ್ಯ ಹೋಗುತ್ತೆ. ಎಷ್ಟು ಹೊಲಸಿನ ಕುಪ್ಪೆ ಹಾಗೆ ಇಟ್ಟು ಆ ದುರ್ವಾಸನೆ ಹೋಗ್ಲಿಕ್ಕೆ ಚೂರು ಕಿಡಕಿ ಬಾಗಲು ತೆಗೆದ್ರೆ ಆ ಎಲ್ಲಾ ಗಾಳಿಯಿಂದ ಮೇಲಿನ ದುರ್ವಾಸನೆ ಹೋದಂತೆ ಇರುತ್ತೆ. ಮತ್ತ ಕಿಡಕಿ ಮುಚ್ಚಿದರೆ ಮತ್ತ ದುರ್ವಾಸನೆ ಹೆಚ್ಚು ಬರ್ತಾನೆ ಇರುತ್ತೆ. ಹಾಗೆ ಪ್ರಾಣಾಯಾಮ ಮಾಡಿದಷ್ಟು ಕಾಲ ಚಾಂಚಲ್ಯ ಹೋಗ್ತಾ ಇರುತ್ತೆ. ಆದರೆ ಪ್ರಾಣಾಯಾಮ ಬಿಟ್ಟುಕೊಳ್ಳೆ ಮತ್ತು ಚಾಂಚಲ್ಯ ಬರುತ್ತೆ, ಬುಡವೇ ಶುದ್ಧ ಆಗಲಿಲ್ಲ. ಹಾಗಾದರೆ ಮನಸ್ಸಿನ ಚಾಂಚಲ್ಯಕ್ಕೆ ಕಾರಣವಾದ ಪಾಪವನ್ನ ಕೊಚ್ಚಿ ಹಾಕಬೇಕು, ನಂತರ ಆ ಚಾಂಚಲ್ಯವನ್ನ ಪ್ರಾಣಾಯಾಮದಿಂದ ಕಲಿಯಬೇಕು. ಹಾಗಾದರೆ ಭಗವಂತನ ವಿರಾಟ್ ರೂಪವನ್ನ ನಾವು ಧಾರಣೆ ಖಂಡ ಸ್ಮೃತಿ ಭಗವಂತನನ್ನ ಬಿಟ್ಟು 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 ನೆನೆಯುತ್ತಾ ಬಂದರೆ ಅಲ್ಲ ಬಿಟ್ಟು ಬಿಟ್ಟು ಯಾಕೆ ಒಂದೇ ಸಮಯ ನೆನೆಯಬಹುದಲ್ಲ ಅಂದ್ರೆ ಅದು ಇಲ್ಲಾದ್ದರಿಂದ ಶುರು ಮಾಡುತ್ತೆ. ಒಂದೇ ಸಮಯ ನೆನೆಯುವಂತ ಮನಸ್ಸಿನ ಸ್ಥಿತಿ ಇಲ್ಲಾದ್ದರಿಂದ ಮನಸ್ಸಿನ ಸ್ಥಿತಿ ಚೂರು ಬರುತ್ತೆ ಹೋಗುತ್ತೆ, ಅದನ್ನ ಬಳಸಿಕೊಳ್ತಾ ಇದ್ದೇವೆ. ಅವಾಗ ಏನಾಗುತ್ತೆ, ಮನಸ್ಸಿನ ಎಲ್ಲ ಪಾಪಗಳು ಹಾಳಾಗಿ ಹೋಗ್ತಾ ಬರುತ್ತೆ, ನಾಶ ಆಗ್ತಾ ಬರುತ್ತೆ, ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಅವಾಗ ಪ್ರಾಣಾಯಾಮವೂ ಮಾಡಲೇಬೇಕಾಗುತ್ತೆ. ಪ್ರಾಣಾಯಾಮದಿಂದ ಎಲ್ಲ ಚಾಂಚಲ್ಯ ಹೋಗಿಬಿಡುತ್ತೆ. ಹಾಗಾದರೆ ದೇವರಲ್ಲಿ ವಿರಾಟ್ ರೂಪಿಯಲ್ಲಿ ನಮ್ಮ ಮನಸ್ಸನ್ನ ಧಾರಣ ಮಾಡಿದರೆ ನಮ್ಮ ಪಾಪಗಳು ಹೋಗುತ್ತೆ ಅಂತ ಗೊತ್ತಾಗಿದ್ದು, ಆ ವಿರಾಟ್ ರೂಪದ ಪರಿಚಯ ಮಾಡಿಕೊಡಿ ಅಂತ ಕೇಳಿದರೆ ತಿಳಿಸಿಕೊಡುತ್ತಾರೆ. ಭಗವಂತ ಹೇಗಿದ್ದಾನೆ ಅಂದರೆ ಸ್ಥೂಲೆ, ಅದನ್ನು ನಮ್ಗೆ ಹೇಳ್ತಾರೆ. ದೇವರ ಚಿಂತನೆ ಮಾಡಬೇಕಾದ ರೀತಿ ಹೇಗೆ, ಜಿತ ಆಸರ, ಜಿತ ಶ್ವಾಸ, ಜಿತ ಸಂಘ, ಜಿತೇಂದ್ರಿಯ, ಸ್ಥೂಲೆ ಭಗವತೆ ಭಗವತಃ ರೂಪೆ ಮನಸ್ಸಂಧಾರಯ ಧ್ಯ. ಮನಸ್ಸನ್ನ ಸ್ಥೂಲವಾದ ಅಂದ್ರೆ ಇಡೀ ಬ್ರಹ್ಮಾಂಡವನ್ನ ಧಾರಣೆ ಮಾಡಿದ ಭಗವಂತನ ಪಾದಾರವಿಂದದಲ್ಲಿ ಮನಸ್ಸನ್ನ ಇಡಬೇಕು ಅಂತ ಹೇಳ್ತಾರೆ. ಅಲ್ಲ ಭೂಮಂಡಲದಲ್ಲಿರುವಂತ ಬೆಂಗಳೂರಲ್ಲಿ ಇರುವಂತ ಒಂದು 40 ಅಂತಸ್ತಿನ ಮಾಡಿ ನೋಡ್ಲಿಕ್ಕೆ ಆಗಲ್ಲ, ತಲೆ ನೋವಾಗುತ್ತೆ, ಕುತ್ತಿಗೆ ನೋವಾಗುತ್ತೆ. ಮತ್ತೆ ಸತ್ಯಲೋಕದ ಪರಿಚಯಗಳಿಗೆ ಚಿಂತನೆಗೆ ಎಟಕಲ್ಲ, ಸುಮ್ಮನೆ ಬರೀ ಬಾಯಿ ಮಾತಾಗುತ್ತೆ. ಬೀಟಿಂಗ್ ಅರೌಂಡ್ ಬುಷ್ ಅಂತ ಸುಮ್ಮನೆ ಬಾಯಿ ಮಾತಿಂದ ಎಕ್ಸರ್ಸೈಸ್ ಮಾಡಿದಂಗೆ ಆಗುತ್ತೆ ಅಷ್ಟೇ, ಹೊರತು ಪ್ರಾಕ್ಟಿಕಲ್ ಅಪ್ಲೈ ಮಾಡ್ಲಿಕ್ಕೆ ಹೋದ್ರೆ ಪಾತಾಳ ನಮ್ಗೆ ಗೊತ್ತಾಗತ್ತಾ? ಪಾತಾಳ ಹೇಗಿದೆ ಗೊತ್ತಿಲ್ಲ, ಮತ್ತು ಸತ್ಯಲೋಕ ಹೇಗಿದೆ ಗೊತ್ತಿಲ್ಲ, ಅಲ್ಲ ಆಳ ಗೊತ್ತಿಲ್ಲ, ಏನು ಗೊತ್ತಿಲ್ಲ ಅಂತ ಹೇಳ್ತಾರೆ. ಎಡಗಲ್ಲ ವಿರಾಟ್ ರೂಪ ಅಂದರೆ ಹೇಳ್ತಾರೆ, ಅಂಡಕೋಶೆ ಶರೀರೆ ಅಸ್ಮಿನ್ ಸಪ್ತ ಆವರಣ ಸಂಯುತೆ ವೈರಾಗ ಪುರುಷೋಲ್ಲೋಸವು ಭಗವಾನ್ ಧಾರಣಾಶ್ರಯ. 14 ಲೋಕಗಳನ್ನ ತನ್ನ ಶರೀರದಿಂದ ಧಾರಣೆ ಮಾಡಿದ ವಿರಾಟ್ ರೂಪಿ ಭಗವಂತನೇ ಇನ್ನೊಂದು ರೂಪದಿಂದ ಪ್ರತಿಯೊಬ್ಬರ ಶರೀರದ ಸುತ್ತೂ ನಿಂತಿದ್ದಾನೆ. ಆ ನಮ್ಮ ಶರೀರದ ಸುತ್ತು ನಿಂತಿರುವಂತಹ ಶ್ರೀಹರಿಯನ್ನೇ, ವಿರಾಟ್ ರೂಪಿಯನ್ನೇ ನಾವು ಭಗವಂತನನ್ನ ಚಿಂತನೆ ಮಾಡಬೇಕು. ಬ್ರಹ್ಮಾಂಡಕ್ಕೆ ಆಧಾರನಾದಂತ ನಮ್ಮ ಶರೀರಕ್ಕೂ ಆಧಾರನಾದ ಒಂದೇ ರೂಪ ವಿರಾಟ್ ರೂಪ. ಆ ವಿರಾಟ್ ರೂಪವನ್ನು ಚಿಂತನೆ ಮಾಡಿ, ಈಗ ಸುಲಭ ಆಗುತ್ತೆ. ನಮ್ಮ ಸುತ್ತೇ ಇದ್ದಾನೆ, ಒಂದು ದೊಡ್ಡ ಕನ್ನಡ ಇಟ್ಕೊಂಡ್ರೆ ಡ್ರೆಸ್ಸಿಂಗ್ ಟೇಬಲ್ ಸಾಕು, ನಿತ್ಯ ನೋಡಿಕೊಂಡ್ರೆ ಈ ಆಕಾರದಲ್ಲೇ ನಮ್ಮ ಸುತ್ತ ಇದ್ದಾನೆ ಭಗವಂತ. ಅಂದ್ರೆ ಸುತ್ತು ಇರುವ ಭಗವದ್ ರೂಪವನ್ನು ಚಿಂತನೆ ಮಾಡಿ. ಆತ ಹೇಗಿದ್ದಾನೆ ಅದನ್ನ ಅರಣ್ಯಕಾಚಾರ ಹೇಳ್ತಾರೆ ಆಧ್ಯಾತ್ಮ ರಸರಂಜನೆಯಲ್ಲಿ. ಮುಖೇ ಹೇಳ್ತಾರೆ ಹಾಸ್ಯ ಹಾಸ್ಯಮಿತಿ ಕ್ರಮ, ಹಾಸ್ಯ ಮುಖದಲ್ಲಿ ತನ್ನ ಮುಖ, ನಮ್ಮ ಕೈಯಲ್ಲಿ ಕೈ, ಕಾಲಲ್ಲಿ ಕಾಲು ಇಟ್ಟು ನಿಂತಿದ್ದಾನೆ ಭಗವಂತ. ಅವನೇ ವಿರಾಟ್ ರೂಪಿ. ಹೇಗಿದ್ದಾನೆ? ಅವನ ಅಂಗಗಳಲ್ಲಿ ಯಾವ ಯಾವ ಲೋಕ ಎಲ್ಲೆಲ್ಲಿ ನಿಂತಿದೆ ಎಂಬುದನ್ನು ಚೆನ್ನಾಗಿ ಪರಿಚಯ ಮಾಡಿಕೊಡ್ತಾ ಬರ್ತಾ ಇದ್ದಾರೆ. ಪಾತಾಳ ಮೇಧಸ್ಯ ಹಿ ಪಾದ ಮೂಲಂ ಪಠಂತಿ ಪಾಸ್ಮಿ ಪ್ರಭದೇರಸಾತಲಂ ಮಹಾತಲಂ ವಿಶ್ವ ಸೃಜಸ್ಸು ಗಲ್ಪವು ಕಲಾತರಂ ವೈ ಪುರುಷಸ್ಯ ಜಂಘೇ. ಆತನ ಪಾದ ತಲದಿಂದ ಶುರು ಮಾಡ್ತಾ ಇದ್ದಾರೆ. ಪಾತಾಳ ಲೋಕವಿದೆ ಕಡಾಗೆ, ಅದು ಆತನ ಪಾದದಲ್ಲಿ ಆಶ್ರಯ ಪಡ್ಕೊಂಡಿದೆ. ಪಾದದ ಅಂದ್ರೆ ಅಂಗಾಲು ಮುಂಗಾಲು ಅಂತ ಎಲ್ಲ ಇದೆ, ಹಿಂಗಾಲು ಅಂತ. ಹೌದಾ? ಅಂಗಾಲು ಅಂದ್ರೆ ಕೆಳಗಿನ ಪ್ರಾಂತ, ಮುಂಗಾಲು ಅಂದ್ರೆ ಮುಂದಿನ ಬೆರಳು ಮೇಲಿನ ಪ್ರಾಂತ, ಹಿಂಗಾಲು ಅಂದ್ರೆ ಹಿಮ್ಮಡ ಇಲ್ಲದೆ. ಅದಕ್ಕೆ ಪಟಂಚಿ ಪಾರ್ಷ್ಣಿ ಪ್ರಪದೆ ಅಂದ್ರೆ ಮುಂಗಾಲು ಹಿಂಗಾಲು ಎರಡೂ ಸೇರಿಕೊಂಡು ರಸಾತಲ. ಕೆಳಗೆ ಅಂಗಾಲಿನಲ್ಲಿ ಪಾತಾಳ ನಿಂತಿದೆ, ಇನ್ನ ಈ ಮುಂಗಾಲಿನ ಮೇಲೆ ಚೂರು ಗಂಟಿನ ಪ್ರಾಂತ ಇದೆ, ಗುಲ್ಫ ಅಂತ ಹೇಳ್ತಾರೆ. ಆ ಗುಲ್ಫವನ್ನೇ ನಮ್ಮ ವಿಶೇಷವಾದ ಶೇಷದಾಸರು ಹೇಳ್ತಾರೆ, ಥೋರ ಗುಲ್ಫದಿ ಅಂತ ಹೇಳ್ತಾರೆ. ಥೋರ ಅಂತ ಹೇಳಿದ್ರೆ ಅದು ಮರಾಠಿ ಶಬ್ದ ದೊಡ್ಡದು ಅಂತ. ಥೋರ ಗುಲ್ಫದಿ ಮಹಾತಲವು ಕೇಳಿ ಅಂತ ಮಹಾತಲ ಆತನ ಎರಡು ಕಾಲಿನ ಗಂಟಿನಲ್ಲಿದೆ. ನಂತರ ತಲಾತಲಂ ವೈ ಪುರುಷಸ್ಸ ಜಂಘೇ. ದೇವರ ನೋಡಿ, ಕಾಲು ಅಂದ್ರೆ ಮೊಣಕಾಲು ಕಣಕಾಲು ಎರಡೂ ಇದೆ. ಮೊಣಕಾಲು ಅಂದ್ರೆ ಮಂಡಿಗಳು, ಮಂಡಿಗಳ ಕೆಳಗಿನ ಪ್ರಾಂತ ಅದು ಕಣಕಾಲು. ಅದಕ್ಕೆ ಕಣಕಾಲಂದುಗೆ ಗಿಲು ಗಿಲುರೆನ್ನುತ್ತಲಿ ಅಂತ ಎರಡು. ಆ ರೀತಿಯಲ್ಲಿ ಆ ಕಣಕಾಲ ಏನಾಗಿದೆ, ವಿಶೇಷವಾಗಿರತಕ್ಕಂತಹ ಭಗವಂತನ ತಲಾತಲ ಎಂಬ ಲೋಕಕ್ಕೆ ಆಧಾರವಾಗಿದೆ. ಹಾಗೆ ದ್ವೇ ಜಾಮುನಿ ಸುತಲಂ ವಿಶ್ವಮೂರ್ತೇ, ದೇವರ ಎರಡು ಮಂಡಿಯ ಪ್ರಾಂತ ವಿಶೇಷವಾಗಿರತಕ್ಕಂತಹ ಸುತಲ ಲೋಕಕ್ಕೆ ಆಧಾರವಾಗಿದೆ. ಸುತಲ ಲೋಕದ ಪರಿಚಯ ಇದೆಯಾ ಅಂತ ಕೇಳ್ತಾರೆ. ಸುತಲಂ ಸ್ವರ್ಗವಿಪ್ರಾಕ್ಷಂ ಅಂತ ಹೇಳ್ತಾರೆ. ಅಂದರೆ ಭೂಲೋಕದಲ್ಲಿರುವವರು ಒಮ್ಮೆ ಆದರೂ ಸ್ವರ್ಗಕ್ಕೆ ಹೋಗಿ ಬರಬೇಕು ಅಂತ ಆಸೆ ಪಡ್ತಾರಂತೆ. ಯಾಕೆ? ಅಷ್ಟು ಸುಖಭರಿತ ಪ್ರಾಂತ. ಸ್ವರ್ಗಲೋಕದಲ್ಲಿದ್ದವರು ಒಮ್ಮೆ ಆದರೂ ಸುಖಲೋಕಕ್ಕೆ ಹೋಗಿ ಬರಬೇಕು ಅಂತ ಕೇಳಿಕೊಳ್ತಾರಂತೆ ವರ. ಅಷ್ಟು ಸುಖಭರಿತ ಪ್ರಾಂತ ನಮ್ಮ ಬಲಿಮಹಾರಾಜರಿರತಕ್ಕಂಥದ್ದು, ಅದು ಭಗವಂತನ ಮಂಡಿಗಳಲ್ಲಿ ನಿಂತಿದೆ. ಇನ್ನ ಮುಂದೆ ಹೇಳ್ತಾರೆ, ಊರು ದ್ವಯಂ ವಿತಲಂಚ ಅತಲಂಚ, ದೇವರ ಎರಡು ತೊಡೆಗಳ ಪ್ರಾಂತ ಯಾವುದು? ಅತಲ ವಿತಳ ಲೋಕ. ನಂತರ ಮಹೀತಲಂ ತಜ್ಜಘನಂ ಮಹೀಪದೇ ನಭಸ್ಥಲಂ ನಾಭಿ ಸರೋದೃಣಂತಿ. ಆ ಭಗವಂತನ ಕಟಿಕ್ ಪ್ರಾಂತ ಯಾವುದು ಅಂದ್ರೆ ನಾಭಿಯ ಕೆಳಗೆ ಭೂಲೋಕ. ಆತನ ನಾಭಿಯಲ್ಲಿ ನಾಭಿಸರಂ ನಭಸ್ತರಂ ಗೃಣಂತಿ, ಆಕಾಶ ಭುವಲ್ಲೋಕ ನಿಂತಿದೆ. ಇನ್ನ ಹೃದಯ ಪ್ರಾಂತ, ಉರಸ್ಫಲಂ ಜ್ಯೋತಿರಣೀಕಮಸ್ಯ ಗ್ರೀವಾ ಮಹಾ ವದನಂವೈಜನೋಸ್ಯ. ಆತನ ಹೃದಯ ಪ್ರಾಂತದಲ್ಲಿ ಸ್ವರ್ಗಲೋಕ ನಿಂತಿದೆ, ಆತನ ಉರಸ್ಸಿನ ಪ್ರಾಂತದಲ್ಲಿ ಮಹರ್ಲೋಕ, ಕಂಠದಲ್ಲಿ ಗ್ರೀವ, ನಂತರ ವದನಂವೈಜನೋಸ್ಯ, ವದನ ಅಂದ್ರೆ ಕಿರುನಾಳಿಗೆ ಪ್ರಾಂತ, ಜನೋಲೋಕ ನಿಂತಿದೆ. ನಂತರ ತಪೋರಹಾಕಿಂ ವಿದುರಾದಿ ಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ. ಆತನ ವಿಶೇಷವಾಗಿರತಕ್ಕಂತಹ ಎರಡು ಹುಬ್ಬುಗಳ ಪ್ರಾಂತ ಏನು ಲಲಾಟ ಅಂತ ಕರೀತಾ ಇದ್ದೇವೆ, ಅದನ್ನ ತಪೋಲೋಕ, ತಪೋಲೋಕಕ್ಕೆ ಆಧಾರವಾಗಿದೆ. ನಂತರ ಶಿರಸ್ಸಿನಲ್ಲಿ ಸತ್ಯಲೋಕ ನಿಂತಿದೆ ಅಂತ ತಿಳಿಸಿಕೊಟ್ರು. ಇಲ್ಲಿ ಇಷ್ಟು ತಿಳಿಸಿಕೊಟ್ರೆ ಇದು ವಿಶೇಷವಾಗಿ ನಮ್ಮ ಶೇಷದಾಸರು ಪರಿಚಯ ಮಾಡಿಕೊಡುತ್ತಾರೆ, ನಾನಾ ರೀತಿಯಾಗಿರ್ತಕ್ಕಂತಹ ಪ್ರಮಾಣಗಳನ್ನು ಕೊಡುತ್ತಾರವರು. ಏನದು ಈ ಚಿಂತನೆ ಮಾಡುತ್ತೀರಲ್ಲ ಅಂದ್ರೆ ನಮ್ಮ ಸುತ್ತು ಇರುವ ವಿರಾಟ ರೂಪದ ಚಿಂತನೆ ಯಾಕೆ ಮಾಡಬೇಕು ಅಂದರೆ ಮನಸ್ಸಿನ ಕಶ್ಮಲಗಳು ಹೋಗಲಿಕ್ಕೆ ಧಾರಣೆ ಮಾಡಬೇಕು ಅಂತ ಹೇಳಿದರು. ಅಷ್ಟೇನಾ ಪ್ರಯೋಜನ ಅಂದ್ರೆ ಎಂಥ ಪ್ರಯೋಜನಗಳನ್ನು ಕೊಡತಾ ಇದ್ದಾರೆ. ಅದು ಅಪ್ಲಿಕೇಶನ್ ಪಾರ್ಟ್ ಇದ್ರೆ ನಮ್ಮ ಜೀವನದಲ್ಲಿ ಬೇರೆದೇ ರುಚಿ ಕಾಣುತ್ತೆ. ಸುಮ್ಮನೆ ಕೇಳಿಬಿಟ್ಟು ಮಾಡತಾ ಇದ್ರೆ ಹಾಗೆ ಇರ್ತೇವೆ. ಬಂದಿದ್ದೀರಾ ಹೌದಾ? ಒಬ್ಬ ಬ್ರಾಹ್ಮಣನಿಗೆ ಒಂದು ದಿವಸ ಊಟಕ್ಕೆ ಹಾಕುವಾಗ ಅವರಲ್ಲಿ 72,000 ನಾಡಿಗಳು ಗೊತ್ತು ನಿಮಗೆ ಅಲ್ವಾ? 72,000 ನಾಡಿಗಳು. ಆ 72,000 ನಾಡಿಗಳಲ್ಲಿ 72,000 ದೇವತೆಗಳು ಅಂದ್ರೆ ದಂಪತಿಗಳು ಅಂದ್ರೆ 36,000 ದಂಪತಿಗಳಿದ್ದಾರೆ ಅಂತ ತಿಳಿದು ಒಬ್ಬರಿಗೆ ಊಟ ಹಾಕಿದ್ರು ಅಥವಾ ನಾವೇ ಊಟ ಮಾಡಿದ್ರು, ನಮ್ಮೊಳಗೆ ಜನ ಇದ್ದಾರೆ ಅಂತ ತಿಳಿದು ನಾವೇ ಊಟ ಮಾಡಿದ್ರು ಎಷ್ಟು ಫಲ ಬರುತ್ತೆ ಅಂದರೆ 100 ವರ್ಷ ಬದುಕಿ, ಪ್ರತಿಯೊಂದು ವರ್ಷ ಹುಟ್ಟಿದ ದಿನ ಮೊದಲುಕೊಂಡು ಸಾಯುವ ದಿನ ಪರ್ಯಂತ ಪ್ರತಿದಿನ ಇಬ್ಬರು ದಂಪತಿಗಳಿಗೆ ಭೋಜನ ಮಾಡಿಸಿದರೆ ಎಷ್ಟು ಫಲ ಬರಬೇಕೋ ಅಷ್ಟು ಫಲ ಒಬ್ಬರಿಗೆ ಊಟಕ್ಕೆ ಹಾಕಿದರೆ ಬರುತ್ತೆ. ಮತ್ತೆ ಮಾಡಬಹುದಾ? ಹಾಗೆ ಇನ್ನೊಂದು ಅನುಸಂಧಾನ, 72,000 ನಾಡಿಗಳು ಚಿಂತನೆ ಮಾಡಿದರೆ ಇಷ್ಟು ಫಲ ಬಂದರೆ ನಮ್ಮ ಶರೀರದಲ್ಲೇ 14 ಲೋಕಗಳಿವೆ, 14 ಲೋಕದಲ್ಲಿರುವಂತಹ ಸಕಲ ಸಜ್ಜನರು ಸಮಸ್ತ ದೇವತೆಗಳು ಋಷಿಗಳು ಪಿತೃಗಳು ಗಂಧರ್ವರು ಆ ಕಮಲ ನಾಗಾದಿಗಳು ದಾಸವರ್ಗರು ಯಾರ್ಯಾರಿದ್ದಾರೆ ಎಲ್ಲರೂ ಸಾಂಶರಾದವರೆಲ್ಲ ಒಂದು ರೂಪದಿಂದ ನಮ್ಮ ಶರೀರದಲ್ಲಿ ನಿಂತಿದ್ದಾರೆ ಅಂತ ಚಿಂತನೆ ಮಾಡಿ ಒಬ್ಬರಿಗೊಂದು ತುತ್ತು ಕೊಟ್ಟರೆ ಸಾಕು, ಏನಾಗುತ್ತೆ 14 ಲೋಕಗಳಿಗೆ ಭೋಜನ ಮಾಡಿಸಿದ ಫಲ ಬರುತ್ತೆ. ಇನ್ನೊಬ್ಬರಿಗೆ ಕೊಟ್ಟರು ನೀವೇ ಊಟ ಮಾಡಿದ್ರು, ಈ ಅನುಸಂಧಾನದಿಂದ ಇಷ್ಟು ಫಲ ಬರ್ತಾ ಇದೆ. ಎಷ್ಟು ಚೆನ್ನಾಗಿ ಹೇಳುತ್ತಾರೆ ಶೇಷದಾಸರು ಒಂದೊಂದು ಪದವನ್ನು ಹೇಳುತ್ತಾ ಈ ರೀತಿ ಭಗವಂತನ ಚಿಂತನೆ ಮಾಡುತ್ತಾ ನಮ್ಮೊಳಗೆ ಹೇ ಸ್ವಾಮಿ ವಿರಾಟ್ ರೂಪಿ ನೀ ನಿಂತಿದ್ದೀಯ ನಿನ್ನ ವಾರದ ಸರವಾಗಿ ಪ್ರೀತನಾಗು ಎಂದು ಬೇಡೆ. ಭಗವಂತ ಏನು ಮಾಡುತ್ತಾನೆ? ನಾವು ಕೊಟ್ಟದ್ದು ಚೂರು ತೃಣ ಮೇರು ಮಾಡಿ ತನ್ನವರ ಕೊರೆವಾ. ಅದ್ಭುತವಾದ ಫಲಗಳಿವೆ ಈ ರೀತಿಯಾಗಿರ್ತಕ್ಕಂಥ ಅದು ತುಂಬಾ ಇದೆ. ಹೇಳುತ್ತಾರೆ ಇಂದ್ರಾದಯ ಬಾಹವ ಆಹುರಸ್ಯ, ಆತನ ಎಲ್ಲ ಬಾಹುಗಳನ್ನು ಆಶ್ರಯ ಮಾಡಿಕೊಂಡು ಇಂದ್ರಾದಿ ದೇವತೆಗಳೆಲ್ಲ ನಿಂತಿದ್ದಾರೆ ಎಂಬುದನ್ನ ಸುಂದರವಾಗಿ ವರ್ಣನೆ ಮಾಡುತ್ತಾ ಬರ್ತಾ ಇದ್ದಾರೆ. ಹಾಗಾದರೆ ಆ ಭಗವಂತನ ವಿಶೇಷವಾದ ವಿರಾಟ ರೂಪವನ್ನ ನಾವು ಚಿಂತನೆ ಮಾಡಿದರೇನೆ ನಮಗೆ ಅದ್ಭುತವಾಗಿರತಕ್ಕಂಥ ಮನಸ್ಸಿನ ಶುದ್ಧಿ, ಮಂತ್ರದ ಸಿದ್ಧಿ ಆಗುತ್ತೆ. ಅಲ್ಲ, ಮಂತ್ರದ ಸಿದ್ಧಿ ಆಗುತ್ತಾ? ಮಂತ್ರದ ಸಿದ್ಧಿ ಆಗಬೇಕಾದ್ರೆ ಒಂದು ಮಂತ್ರವನ್ನ ಎಷ್ಟು ಸಲ ಜಪ ಮಾಡಬೇಕು ಗೊತ್ತು? ಅಕ್ಷರ ಲಕ್ಷ. ನಮಗೆ ಮನೆಯಲ್ಲಿ ಕೂತ್ಕೊಂಡು ಇದಕ್ಕೆ ಹೇಳ್ತಾರೆ ನೋಡಿ, ನಮಗೆ ಎಲ್ಲ ಸಿಗ್ತಾರೆ ನೋಡಿ, ಹೊರಗೆ ಕೆಲಸ ಮಾಡೋರು, ಇಗ್ಗಾರೆ ಕೆಲಸ ಮಾಡೋರು, ಸಿಮೆಂಟ್ ಕೆಲಸ ಮಾಡೋರು, ಅವರು ಇವರು ಸಿಗ್ತಾರೆ. ಬರೀ ಮೈ ಮುರುಕೊಂಡು ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ದಿನ ಎಲ್ಲ ಕಷ್ಟಪಟ್ಟರೆ ಏನ್ ಬರುತ್ತೆ ಹೇಳಿ? ಒಂದು 500 ಬರುತ್ತಾ? ಬರಲ್ಲ, ಕೊಡಲ್ಲ ಯಾರು. ಒಂದು 500 600 ಅಷ್ಟಕ್ಕಿಂತ ಹೆಚ್ಚು ಬರಲ್ಲ. ಆದರೆ ಇತ್ತೆ ನಮ್ಮವರಿದ್ದಾರೆ ಯಾರು ಸಾಫ್ಟ್ವೇರ್ ಅಂತ ಹೇಳ್ತೀರಾ ಅವ್ರನ್ನ, ಒಬ್ಬೊಬ್ಬರಿಗೆ ಎಷ್ಟು 1, 2, 3, 4, 5 ಲಕ್ಷಗಳು ಕೆಲಸ ಮಾಡೋದೇನು ಹೋಗ್ತಾರೆ. ಅವ್ರನ್ನ ಬಿಸಿಲಲ್ಲಿ ಕೆಲಸ ಮಾಡ್ತೀವಿ ಅಂದ್ರೆ ಬೇಡಪ್ಪ ನಮ್ ಕಂಪ್ಯೂಟರ್ ಕಟ್ ಆಗುತ್ತೆ, ನೀವು ಎಸಿಯಲ್ಲೇ ಕೆಲಸ ಮಾಡಿ ಅಂತಾರೆ. ಹೌದಾ, ನಾವು ತುಂಬಾ ಗಟ್ಟಿಯಾಗಿ ಕುಟ್ಟಿ ಎಲ್ ಬಿ ಸಿ ಎಲ್ಲ ಮಾಡ್ತೀವಿ ಅಂದ್ರೆ ಬೇಡ, ಸುನ್ನಿತವಾಗಿ ಮಾಡಿ ನಮ್ ಕಂಪ್ಯೂಟರ್ ಉಳಿಬೇಕು ಮೆತ್ತಗೆ ಮಾಡಿ ಅಂತ ಹೇಳ್ತಾರೆ. ಹೌದಾ, ಇಷ್ಟೆಲ್ಲ ಮಾಡಿದ್ರೆ ಶರೀರಕ್ಕೆ ಏನು ತೊಂದರೆ ಇಲ್ಲ, ಇಷ್ಟೇ ಲಿಮಿಟೆಡ್ ಅವರ್ಸ್ ಫಸ್ಟ್ ಕ್ಲಾಸ್ ಮಾಡಿ ಬರಬಹುದು. ಆದರೆ ಅವರು ಏನಾಗ್ತಾ ಇದೆ, ಬುದ್ಧಿ ಬಳಸ್ತಾ ಇದ್ದಾರೆ. ಬುದ್ಧಿ ಬಳಸಿ ಮಾಡಿದ್ದಕ್ಕೆ ಅಷ್ಟು ಸಂಬಳ, ಬುದ್ಧಿ ಇಲ್ಲದೆ ಬರೇ ಶರೀರದಿಂದ ಮಾಡಿದರೆ ಇಷ್ಟೇ ಸಂಬಳ. ಹೌದಾ, ನಾವೇ ಒಪ್ಪಲ್ಲ, ಬರೇ ಶರೀರದಿಂದ ಮಾಡಿದ್ದಕ್ಕೆ ಹೆಚ್ಚು ಕೊಳ್ಳಕ್ಕೆ ಹೋಗಿ ನೀಲ ಇನ್ನೊಂದು ಬರ್ತಾರೆ ಅಂತ ಹೇಳ್ತೀವಿ. ಅದೇ ಸಾಫ್ಟ್ವೇರ್ ಇಂಜಿನಿಯರ್ಗೆ ನೀಲ ಇನ್ನೊಂದು ಬರ್ತಾರಂತಲ್ಲ, ಆ ಬುದ್ಧಿ ಇದ್ದವನು ನಿಮ್ಗೆ ಬರಬೇಕಲ್ಲ, ಮತ್ತೆ ಸಿಗಲ್ಲ, ಅವನು ಹಿಡ್ಕೊಂಡಿರ್ತಾರೆ. ಹಾಗೆ ಸಾಧನೆಯಲ್ಲಿ ಕೂಡ ಬರೇ ಮೈಯಿಂದ ಮಾಡುವ ಸಾಧನೆ ತುಂಬಾ ಇದೆ, ಬುದ್ಧಿಯಿಂದ ಮಾಡುವ ಸಾಧನೆ ತುಂಬಾ ಕೂಗಿದೆ. ಅದನ್ನೇ ಹೇಳ್ತಾ ಇದ್ದಾರೆ. ಒಬ್ಬರು ಇತ್ತ ಇದೇ ಬ್ರಾಹ್ಮಣರ ಆರಾಧನೆ ಎಲ್ಲ ಮಾಡುತ್ತಾ ಇದ್ದಾರೆ, ಬರೇ ಕೃಷ್ಣಾರ್ಪಣ ಭಗವಂತನಿಗೆ ಅರ್ಪಿತ ಅಂತ ಹೇಳ್ತಾ ಇದ್ದಾರೆ ಇವರು ಕೂಡ. ಇನ್ನೊಬ್ಬರು ಒಳಗಿರುವಂತಹ ಎಲ್ಲಾ ದೇವತೆಗಳನ್ನ ಎಲ್ಲರನ್ನ ಅನುಸಂಧಾನ ಮಾಡಿಕೊಂಡು ಕೃಷ್ಣಾರ್ಪಣ ಅಂತ ಇದ್ದಾರೆ. ಇವರಿಗೆ ಬರುವ ಬರ ಫಲ ಎಂಥದ್ದು, ಕೋಟಿ ಕೋಟಿ ಮೇರು ಪರ್ವತದಷ್ಟು ಫಲ ಬರುತ್ತಾ ಇದೆ, ಅವರಿಗೆ ಸ್ವಲ್ಪ ಮಾತ್ರ ಬರ್ತಾ ಇದೆ. ಏನು ಕಾರಣ? ಅನುಸಂಧಾನದ ವ್ಯತ್ಯಾಸ. ಅನುಸಂಧಾನ ಅಂದ್ರೆ ನಮ್ಮ ಒಳಗೆ ತತ್ವಾಭಿಮಾನಿಗಳು ದೇವತೆಗಳು ಹೇಗೆ ನಿಂತಿದ್ದಾರೆ ತಿಳಿದು ಅವರನ್ನ ವಿಶೇಷವಾಗಿ ಚಿಂತಿಸಿ ಅವರ ಅರ್ಚನೆ ಮಾಡುವುದೇ ಅನುಸಂಧಾನ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ನಾವು ಭಗವಂತನ ಈ ವಿರಾಟ್ ರೂಪದ ಚಿಂತನೆಯನ್ನ ಮಾಡುತ್ತಾ ಬರಬೇಕು ಅಂತ ತಿಳಿಸಿಕೊಟ್ಟು, ಈ ರೀತಿಯಾಗಿ ಯಾರಾದರೂ ವಿರಾಟ್ ರೂಪಿಯನ್ನ ಚಿಂತನೆ ಮಾಡಿ ಫಲ ಪಡೆದವರಿದ್ದಾರಾ ಅಂತ ಕೇಳಿದರೆ ದೃಷ್ಟಾಂತ ಕೊಡುತ್ತಾರೆ. ಏವಂ ಪುರಾ ಧಾರಣೆಯ ಆತ್ಮಯೋನಿಹಿ ನಷ್ಟಾಂ ಸ್ಮೃತಿಂ ಪ್ರತ್ಯವರುಹ್ಯ ದುಷ್ಯನ್. ಬ್ರಹ್ಮದೇವರೇನೆ ಭಗವಂತನ ಈ ಚಿಂತನೆ ಮಾಡಿ ಮಾಡಿ ಸೃಷ್ಟಿ ಮಾಡುವಂತ ತಾಕತ್ತನ್ನು ಪಡೆದು ಇಡೀ ಸೃಷ್ಟಿಯನ್ನು ಮಾಡಿದರಯ್ಯ, ಅವರಿಗೆಲ್ಲಾ ನೆನಪಿಗೆ ಬಂತು ಅಂತ ಹೇಳುತ್ತಾ ಇದ್ದಾರೆ. ಆದರೆ ಇಲ್ಲಿ ಎರಡು ವಾದಗಳಿವೆ, ಎರಡು ವಾದಗಳು ಬರ್ತಾ ಇವೆ. ಬ್ರಹ್ಮದೇವರಿಗೆ ನಷ್ಟಾಂ ಸ್ಮೃತಿ ಅಂದ್ರೆ ಹಿಂದಿನ ಸೃಷ್ಟಿ ಮಾಡುವ ರೀತಿ ನೀತಿ ಎಲ್ಲವೂ ಮರೆತೋಗಿತ್ತು, ಈ ರೀತಿಯಾದ ಧಾರಣ ಮಾಡುವುದರಿಂದ ಅವರಿಗೆ ನೆನಪಾಯಿತು ಅಂತ ಇಲ್ಲಿ ಸ್ಪಷ್ಟ ವಾಕ್ಯ ಬರುತ್ತಾ ಇದೆ. ಅಲ್ಲಿ ಮತ್ತು ಸಂಶಯಗಳು, ಬ್ರಹ್ಮದೇವರು ರುಜುಗಣಸ್ಥರು, ರುಜುಗಣಸ್ಥರಾದವರಿಗೆ ಪ್ರಳಯ ಕಾಲದಲ್ಲೂ ಕೂಡ ಸ್ವರೂಪ ಜ್ಞಾನ ಅಲ್ಲ ವೃತ್ತಿ ಜ್ಞಾನವೂ ಕೂಡ ಹೊರಗಿಂದ ಬಂದ ಜ್ಞಾನವೂ ತಿರೋಧಾನ ಇರಲ್ಲ, ಅಂತವರಿಗೆ ಮರು ಬಂತು ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ? ಅಂದರೆ ಬರೇ ಅಜ್ಞಾನದ ನಟನೆ ಮಾಡಿದ್ರು ಅಂತ ಒಂದು ಪಕ್ಷ. ಇನ್ನೊಬ್ಬರು ಏನು ಹೇಳುತ್ತಾರೆ, ಇಲ್ಲ ಅಜ್ಞಾನ ಬಂತು ದೇವರ ಚಿಂತನೆಯಿಂದ ಕಳಕೊಂಡ್ರು ಅಂತ ಹೇಳ್ತಾರೆ. ದೊಡ್ಡ ಯುದ್ಧ ಅದು ಎಲ್ಲ ಕಡೆ ನಡೀತಾ ಇರುತ್ತೆ, ವಾಯುದೇವರಿಗೆ ಬ್ರಹ್ಮದೇವರಿಗೆ ಅಜ್ಞಾನ ಇದೆಯಾ ಇಲ್ವಾ, ಇದೆಯಾ ಇಲ್ವಾ. ಅಲ್ಲಿ ಇಷ್ಟೇ ಇದೆ ಅನ್ನುವರ ಪಕ್ಷದ ವಾದ ಏನು ಅಂತ ಚೂರು ನೋಡಿದಾಗ ಇಷ್ಟು ಹೇಳೋದು, ಅಜ್ಞಾನ ಎರಡು ರೀತಿ, ಭಾವರೂಪ ಅಜ್ಞಾನ ಅಭಾವರೂಪ ಅಜ್ಞಾನ ಅಂತ. ಭಾವರೂಪ ಅಜ್ಞಾನ ಅಂದರೆ ಅಜ್ಞಾನ ಪೂರ್ಣವಾಗಿ ಅವರಲ್ಲಿರುತ್ತೆ ಸ್ವಲ್ಪ ಭಾಗದವರೆಗೆ. ಅಭಾವರೂಪ ಅಂದ್ರೆ ಜ್ಞಾನ ಇಲ್ಲದೆ ಹೋಗುವುದೇ ಅಜ್ಞಾನ, ಅದು ಅಭಾವರೂಪ ಅಜ್ಞಾನ. ಇದು ಭಾವರೂಪ ಅಜ್ಞಾನವೇ ಸಾಲಿಡ್ ಆಗಿ ಕೂತಿರುತ್ತೆ. ಇಲ್ಲಿ ವಾಯುದೇವರಿಗಾಗಲಿ ಬ್ರಹ್ಮದೇವರಿಗಾಗಲಿ ಭಾವರೂಪ ಅಜ್ಞಾನ ಇದೆ ಅಂತ ಯಾವ ಪಕ್ಷದವರು ಹೇಳಲ್ಲ, ಯಾವ ಪಕ್ಷದವರು ಹೇಳಲ್ಲ. ಇನ್ನ ಜ್ಞಾನದ ಅಭಾವ ಅನ್ನುವುದು ಸಾಧ್ಯವ, ಪ್ರಳಯ ಕಾಲದಲ್ಲೂ ಕೂಡ ಬ್ರಹ್ಮದೇವರಿಗೆ ಅಜ್ಞಾನ ಅಂಬುದು ಅಂದ್ರೆ ಜ್ಞಾನದ ಅಭಾವವಾದರೂ ಜ್ಞಾನ ಇಲ್ಲದೆ ಹೋಗುವುದಾದರೂ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಒಬ್ಬರು ಹೇಳುತ್ತಾರೆ ಜ್ಞಾನಿಗಳು, ಅದಕ್ಕೆ ಇಲ್ಲ ಭಗವಂತನ ವಿಶೇಷವಾದ ತಾಕತ್ತಿದೆ ಆತ ನೋಡಿ. ಬ್ರಹ್ಮದೇವರಿಗಾದರೂ ವಾಯುದೇವರಿಗಾದರೂ ಪ್ರಳಯ ಕಾಲದಲ್ಲಾದರೂ ಸೃಷ್ಟಿ ಕಾಲದಲ್ಲಾದರೂ ಅವರ ಜ್ಞಾನ ಹೊರಬರುವಂತೆ ಮಾಡೋದು ಯಾರು? ದೇವರೇ ತಾನೆ. ದೇವರು ಕೊಟ್ಟರೆ ಜ್ಞಾನ ಉಂಟು, ದೇವರು ಕೊಡದಿದ್ರೆ ಜ್ಞಾನ ಇಲ್ಲ. ನಮಗೂ ಜ್ಞಾನ ಕೊಡುತ್ತಾನೆ ತೆಗೆದು ಬಿಡುತ್ತಾನೆ. ನಮ್ಮ ಜ್ಞಾನವನ್ನು ತೆಗೆದು ಬಿಡಲಿಕ್ಕೆ ಅಥವಾ ತಿರೋಧಾನ ಮಾಡಲಿಕ್ಕೆ ಕಾರಣ ಇದೆ, ಏನು? ಪಾಪ ಪ್ರಾರಬ್ಧ ಕೂತಿದೆ. ವಾಯುದೇವರಿಗೆ ಬ್ರಹ್ಮದೇವರಿಗೆ ಅಂತ ಯಾವುದೂ ಇಲ್ಲ. ಲಿಂಗ ದೇಹ ಗದ್ದಪಟಾಯ ಮಾನ ಸುಟ್ಟ ಬಟ್ಟೆ ಅಂತಿರುತ್ತೆ. ಅಂತ ಕಾಲಕ್ಕೆ ಯಾವ ಕಾರಣದಿಂದ ಅವರಿಗೆ ಆ ಜ್ಞಾನ ಅಭಾವ ಬರುತ್ತೆ ಅಂತ ಪ್ರಶ್ನೆ ಬಂದಾಗ ಭಗವಂತ ಅವರಿಗೆ ವಿಶೇಷ ವಿಭೂತಿಯನ್ನ ಕೊಡಲಿಕ್ಕಾಗಿ, ಅವರಿಗೆ ವಿಶೇಷವಾದ ಉನ್ನತಿಯನ್ನು ಕೊಡಲಿಕ್ಕಾಗಿ ಜ್ಞಾನವನ್ನ ಪ್ರಕಟ ಮಾಡುವುದು ನಿಲ್ಲಿಸಿದರೆ ಅದು ಜ್ಞಾನದ ಅಭಾವ ಅಂತ ಬರುತ್ತಷ್ಟೇ ಹೊರತು ಅವರಿಗೆ ಸಹಜವಾದ ಅಜ್ಞಾನ ಇದೆ ಅಂತ ಅಲ್ಲ. ಆದ್ದರಿಂದ ಭಗವಂತ ಅವರಿಗೆ ತನ್ನ ಧ್ಯಾನದಿಂದ ವಿಶೇಷ ಅಪರೂಪದ ಒಂದು ವಿಭೂತಿಯನ್ನು ಕೊಡಬೇಕು ಅಂತ ಹಿಡಿದು ನಿಲ್ಲಿಸಿದಾಗ, ತನ್ನ ಧಾರಣೆಯನ್ನ ಈ ವಿರಾಟ ರೂಪದ ಚಿಂತನೆಯನ್ನು ಮಾಡುವಂತೆ ಹೇಳಿದಾಗ, ಆ ಚಿಂತನೆ ಮಾಡಿದಾಗ ಭಗವಂತನ ಕರುಣೆಯಿಂದ ಎಲ್ಲ ಪಡೆದರು ಅಂತ ಹೇಳೋದರಲ್ಲಿ ಯಾವ ಸಂಶಯವಿಲ್ಲ ಅಂತ ಅಜ್ಞಾನ ಇದೆ ಅಂತ ಹೇಳುವವರ ವಾದ. ಒಟ್ಟಾರೆಯೇ ಬಂತು, ಬ್ರಹ್ಮದೇವರ ಜ್ಞಾನ ಆದರೂ ವಾಯುದೇವರ ಜ್ಞಾನ ಆದರೂ ಭಗವಂತ ನಿಲ್ಲಿಸಿದರೆ ನಿಂತು ಹೋಗುತ್ತೆ ಎಂಬುದರಲ್ಲಿ ಸಂಶಯವೇ ಇಲ್ಲ. ಅದೇ ತಾತ್ಪರ್ಯ ಅಲ್ಲಿ. ಇಲ್ಲಿ ಅಜ್ಞಾನ ಇದೆ ಅನ್ನುವವರ ವಾದ ಪಕ್ಷದಲ್ಲಿ ಇದೇ ತಾತ್ಪರ್ಯ. ಇನ್ನು ಅದಕ್ಕೆ ಪ್ರೋದ್ಬಲಕವಾಗಿ ಕೆಲವು ಬರುವುದೇನು ಅಂದ್ರೆ, ಶ್ರೀನಿವಾಸ ಕಲ್ಯಾಣದಲ್ಲಿ ಲಕ್ಷ್ಮೀದೇವಿಯನ್ನ ಶ್ರೀನಿವಾಸ ಕರೆಸಿದ ರೀತಿ, ಕರಕೊಂಡು ಬಾರಯ್ಯ ಅಂತ ಸೂರ್ಯದೇವರನ್ನ ಕಳಿಸಿದರೆ ಸೂರ್ಯದೇವರು ಹೇಳಿದ್ದೇನು ಏನಂತ ಹೇಳಿ ಕಳೆಕೊಂಡು ಬಳ್ಳಿ ಅಂದಾಗ ಹೇಳುತ್ತಾರೆ, ರುಜಂ ವದ, ನನಗೆ ತೊಂದರೆ ಆಗಿದೆ, ರೋಗ ಬಂದಿದೆ ಅಂತ ಹೇಳಯ್ಯ ಅಂದು. ಅದಕ್ಕೆ ಹೇಳುತ್ತಾರೆ, ಅರೋಗ ಕಸ್ಯ ದೇವಸ್ಯ, ನಿನಗೆ ರೋಗವೇ ಇಲ್ಲ, ಏನು ಬರಲ್ಲ ಅಂತ ಜಗತ್ತಿಗೆಲ್ಲ ಗೊತ್ತು. ಕಥಂ ನಾನ್ ವಿಶ್ವಸೇತ್ರಮ, ನಾನು ಹೇಳಿದ್ರೆ ನನ್ನ ಮಾತು ಹೇಗೆ ನಂಬತಾಳಯ್ಯ ಅಂತ ಹೇಳಿದರೆ, ಅವಾಗೆ ಮಮ ಮಾಯಾ ದುರತ್ಯಯ ಅಂತ ಹೇಳಿದ ಶ್ರೀನಿವಾಸನ ಮಾತು ಸತ್ಯವೋ ಸುಳ್ಳೋ ಅಂತ ಬರುತ್ತೆ. ಅವಾಗ ಸೂರ್ಯದೇವರು ಹೋಗಿ ಹಾಗೆ ಹೇಳಿದರೆ ಆಕೆ ಓಡಿ ಬಂದು ಅಂತ ಹೇಳ್ತಾರೆ. ಸರಿ, ಆ ಓಡಿ ಬರುವುದರಲ್ಲಿ ದೇವರಿಗೆ ಏನು ತೊಂದರೆ ಆಗಿಲ್ಲ, ನಟನೆ ಮಾಡುತ್ತಾ ಓಡಿ ಬಂದ, ಅಥವಾ ಅಯ್ಯೋ ಸ್ವಾಮಿ ಅಂತೇಳಿ ಓಡಿ ಬಂದ ಅಂತ ಮತ್ತು ಪ್ರಶ್ನೆ. ಅಲ್ಲಿ ದೇವರ ಎಷ್ಟು ಮೋಹ ಶಕ್ತಿ ಕೊಡುತ್ತೆ ಅಂತ ಹೇಳಿದರೆ ನೋಡಿ, ಚಿಕ್ಕದು ಒಳಗಿನ ಬಿಂಬಕ್ರಿಯಾನುಸಂಧಾನ ಗೊತ್ತಾಯ್ತಾ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇಲ್ಲ ಉದಾಹರಣೆ ಕೂತಿರ್ತೇವೆ, ಲಕ್ಷ್ಮೀದೇವಿಗಾದರೂ ಸತತ ಜ್ಞಾನದ ಪ್ರಕಟ ಆಗುವುದು ಅವನಿಂದ. ಒಳಗಿದ್ದ ಸ್ವಾಮಿ ಲಕ್ಷ್ಮೀದೇವಿಗಾದರೂ ಜ್ಞಾನ ನಿಲ್ಲಿಸಿಬಿಟ್ರೆ ಆಕೆಗಾದರೂ ಆತನ ತಾಕತ್ತಿನಿಂದ ಮೋಹ ಬರುವುದು ಸತ್ಯ. ಅಂತ ಕಾಲಕ್ಕೆ ಲಕ್ಷ್ಮೀದೇವಿ ಓಡಿ ಬರುತ್ತಾಳೆ, ದೇವರನ್ನ ನೋಡುತ್ತಾಳೆ, ಆಲಿಂಗನ ಮಾಡಿಕೊಂಡು ಆಕೆಯ ಬಾಯಿಯಿಂದ ಬರುವ ಮಾತು, ಮಾಂಚ ಸಮೋಹಯತ್ಯೇವ ಗೋವಿಂದ ತವ ಮಾಯ ದುರತ್ಯಯ, ನನ್ನನ್ನು ಮೋಹಗೊಳಿಸುತ್ತಲ್ಲಯ್ಯ ಅಂತ ಹೇಳುತ್ತಾಳೆ. ಹಾಗಾದ್ರೆ ನಾ ಸುಳ್ಳ ಇಲ್ಲಲ್ಲ. ಅಂದ್ರೆ ಇಷ್ಟು ಇಲ್ಲಿ ತಾತ್ಪರ್ಯ. ಇವರಿಗೆ ಸಹಜವಾದ ಅಜ್ಞಾನ, ಸಹಜವಾದ ಮೋಹ ಬಂತು ಅಂತ ಹೇಳಿದರೆ ನರಕ ಬರುತ್ತೆ. ಆ ಮಾತು ಅಜ್ಞಾನ ಮೋಹಾದಿಗಳನ್ನ ಒಪ್ಪುವಂತಹ ಪಕ್ಷ ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದಾರೆ, ಅವರಿಗೆ ವಿಶೇಷ ವಿಭೂತಿಯನ್ನ ಕೊಡಲಿಕ್ಕಾಗಿ ಭಗವಂತ ಜ್ಞಾನವನ್ನ ಪ್ರಕಟ ಮಾಡೋದು ನಿಲ್ಲಿಸಿ ನಂತರ ತನ್ನ ಸ್ಮರಣೆಯಿಂದ ಕೊಟ್ಟ. ಕೊಳ್ಳಿ ತಪ್ಪಿದೆ ಎಲ್ಲಿ ಬರುತ್ತೆ ಅಂದ್ರೆ, ಸಹಜವಾಗಿ ಅವರಿಗೆ ಅಜ್ಞಾನ ಇದೆ ಅಂತ ಒಪ್ಪಿದಾಗ ಅಯ್ಯೋ ವಾಯುದೇವರಿಗೆ ಅಜ್ಞಾನ ಹೇಳ್ತೀರಾ ಅಂತ ದುಃಖ ಪಟ್ಟು ಹೇಳಬೇಕಾದ ಸಂದರ್ಭ. ಹೌದಾನೆ, ಇದು ಅರ್ಥ ಮಾಡಿಕೊಂಡು ಇಬ್ಬರು ಹೇಳಿದ್ದು ಒಂದೇ, ಅವರಿಗೆ ಸಹಜವಾಗಿ ಅಜ್ಞಾನ ಇಲ್ಲ ಅಂತ ಎರಡೂ ಪಕ್ಷವೂ ಹೇಳುತ್ತಾ ಇದೆ. ಭಗವಂತನ ಮಹಾತ್ಮ ತೋರತಕ್ಕಂಥ ಒಂದು ವಿಚಾರವಿದು ಅಂತ ಹೇಳಿದಾಗ ಒಪ್ಪಲಿಕ್ಕೆ ಅಡ್ಡಿ ಇಲ್ಲ, ಅದನ್ನೇ ಹೇಳ್ತಾ ಇದ್ದಾರೆ. ಹಾಗಾದರೆ ಈ ವಾಕ್ಯ ಚೆನ್ನಾಗಿ ಕೊಡುತ್ತೆ. ಯಾವುದು? ಏವಂ ಪುರಾ ಧಾರಣೆಯ ಆತ್ಮಯೋನಿ ನಷ್ಟಾನ್ ಸ್ಮೃತಿಂ, ತಮಗೆ ನಷ್ಟವಾದ ಸ್ಮೃತಿಯನ್ನ ಪ್ರತ್ಯವರುಹ್ಯ ತುಷ್ಯನ್, ಅದನ್ನು ಪಡೆದು ಸಂತೋಷ ಪಡ್ತರು. ಇಲ್ಲಿ ಶೇಖದಾಸರು ಹೇಳುವ ರಹಸ್ಯಗಳು ತುಂಬಾ ಕೊಡುತ್ತೆ. ನಾವು ಹೇಳ್ತಾರಲ್ಲ, ಅನೇಕ ಜನ್ಮಗಳಾದ ಮೇಲೆ ಭಗವಂತನ ಚಿಂತನೆ ಮಾಡತಕ್ಕಂಥ ಮತ್ತು ಅನೇಕ ಮನುಷ್ಯ ಜನ್ಮಗಳು ಪಡೆಯಬೇಕು. ಆ ಮನುಷ್ಯ ಜನ್ಮಗಳು ಪಡೆದು ಮುಂದೆ ಮುಂದೆ ಸಾಧನೆ ಆಗ್ತಾ ಬರುತ್ತೆ. ಅದಾದ ಸಂಶಯ ಏನಂತ ಅಂದ್ರೆ, ಆ ಸಾವಿರ ಜನ್ಮಗಳು, 10,000 ಜನ್ಮಗಳು ಎಲ್ಲ ಹೇಳ್ತಾರಲ್ಲ, ಆ 10,000 ಜನ್ಮಗಳು ಪಡೆಯಬೇಕು ವಿಶೇಷವಾದ ಸಾಧನೆಗೆ ಅಂತ ಹೇಳಿದರೆ, ಅದರಲ್ಲಿ ಈ ಜನ್ಮ ಎಷ್ಟನೆಯದು? ಮೊದಲನೆಯದು, ಮಧ್ಯದ್ದು, ಕೌಂಟ್ ಯಾವುದು ಗೊತ್ತಿಲ್ಲ. ಹೌದಾ ಇಲ್ಲ? ಮೊದಲನೇದು ಶುರು ಮಾಡಬೇಕಾ? ನಾವು ಯಾವುದೇ ಕೇಳಿಕೊಂಡು ಉತ್ತರ ಏನ್ ಬರುತ್ತೆ? ಅಯ್ಯೋ, 10,000 ಜನ್ಮ, 1,000 ಜನ್ಮ ಇದೆ ಇನ್ನ ಇವಾಗಿರ್ಲಿ. ಆದರೆ ಆ 10,000 ಜನ್ಮ ಇವಾಗ ಸ್ಟಾರ್ಟ್ ಆಗ್ತಾರ? ಮೊದಲನೇದ ಅಥವಾ ಮಧ್ಯಕ್ಕೆ ಬಂದುವ? ಎಲ್ಲಿಗೆ ಬಂದು? ಹಿಂದಿನ ಸಾಧನೆ ಎಷ್ಟಾಯಿತು? ಒಂದು ವೇಳೆ ಆಗಿದ್ರೆ ಅದು ಇವಾಗ ಓಪನ್ ಮಾಡ್ತಾನೆ ಭಗವಂತ. ಯಾವಾಗ ಓಪನ್ ಮಾಡ್ತಾನೆ? ಹೇಗೆ ಮಾಡ್ತಾನೆ? ಈ ಕ್ವಶನ್ಸ್ ಗೆ ಆನ್ಸರ್ ಯಾರು ಮಾಡ್ತಾರೆ? ಎಲ್ಲೂ ಸಿಗಲ್ಲ ಅಂದ್ರೆ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರಾದರೆ ಧಾರಣೆಯಿಂದ ವಿರಾಟ್ ರೂಪೆಯನ್ನ ಸದಾ ಸ್ಮರಣೆ, ಆ ವಿರಾಟ್ ರೂಪೆ ಅಂದ್ರೆ ಸಾಮಾನ್ಯ ಅಲ್ಲ, ಎಲ್ಲ ಐಕ್ಯ ಚಿಂತನೆಯನ್ನ ಹೇಳಿಕೊಡ್ತಾ ಬರ್ತಾರೆ ನಮ್ಮ ಶೇಷದಾಸರು. ಸಕಲ ಲೋಕದಲ್ಲಿರತಕ್ಕಂಥ 14 ಲೋಕದಲ್ಲಿರುವ ಸಕಲ ಸಜ್ಜನರ ಹೃದಯಸ್ಥ ಬಿಂಬಮೂರ್ತಿಗಳನ್ನ ಆಯಾ ಲೋಕಾಭಿಮಾನಿ ಬಿಂಬಗಳಿಗೆ ಐಕ್ಯ ಚಿಂತನೆ ಮಾಡಿ ಆ ಬಿಂಬಗಳನ್ನ ಎಲ್ಲಾ ಕರಕೊಂಡು ಬಂದು ವಿರಾಟ್ ರೂಪಕ್ಕೆ ಐಕ್ಯ ಚಿಂತನ, ಅಲ್ಲಿಂದ ಪರಮ ಗುರು ಬಿಂಬ, ಗುರು ಬಿಂಬ ಹಾಗೆ ಬರಬೇಕು, ನಮ್ಮ ಬಿಂಬನಲ್ಲಿ ಕೂಡಿಸಿ ಅವನಿಗೆ ವಿಶೇಷವಾಗಿರತಕ್ಕಂಥ ಆ ಗುಣಗಳ ಚಿಂತನ, ಉಪಚಾರ ಎಲ್ಲ ಮಾಡಬೇಕು. ಈ ತರ ಮಾಡುತ್ತಾ ಬಂದರೆ ಅವರಿಗೇನಾಗುತ್ತೆ ಅಂದರೆ, ಭಗವಂತ ತೈಜಸ ರೂಪಿಯಾಗಿ ಅಂದರೆ ಕನಸಿನಲ್ಲಿ ಹಿಂದಿನ ಜನ್ಮಗಳೇನು, ಎಷ್ಟೆಷ್ಟಾಯಿತು, ಯಾವ ಜನ್ಮದವರೆಗೆ ಎಷ್ಟು ಸಾಧನೆ ಆಯಿತು, ಈ ಜನ್ಮದಲ್ಲಿ ಎಷ್ಟು ಸಾಧನೆ ಆಗಬೇಕು, ಈ ಜನ್ಮದಲ್ಲಿ ನಮ್ಮ ಗುರುಗಳು ಯಾರು, ಇವೆಲ್ಲವೂ ಕೂಡ ತೋರ್ಲಿಕ್ಕೆ ಶುರು ಮಾಡುತ್ತಾನೆ. ನಮಗೆ ಹಿಂದಿನ ಸ್ಮೃತಿಯನ್ನ ಕೊಡ್ತಾ ಬರ್ತಾನೆ. ಅದು ಈ ಒಂದು ವಿಶೇಷವಾಗಿರತಕ್ಕಂತಹ ಅಪರೂಪದ ಚಿಂತನೆಯ ಫಲ ಅಂತ ಹೇಳ್ತಾರೆ. ಇಲ್ಲದಿದ್ದರೆ ಏನಾಗುತ್ತೆ ಅಂದ್ರೆ, ಕನ್ನಡದ ತೆಲುಗು ನನಗೆ ಗಾದೆ ಮಾತಿದೆ, ತೆಲುಗು ಬಹಳ ಜನ ಬರುತ್ತೆ ಅಂತ ಕಾಣುತ್ತೆ, ಗುಡ್ಡೆತ್ತು ಚೇಳು ಕೊಡಿಂದ್ರಿ, ಎತ್ತು ಕುರುಡಾಗಿದೆ, ಅದು ಹೊಲದಲ್ಲಿ ಬಿದ್ದಿದೆ, ಎಲ್ಲಿ ಹೋಗ್ಬೇಕೋ ಗೊತ್ತಿಲ್ಲ, ಏನು ಮಾಡ್ಬೇಕೋ ಗೊತ್ತಿಲ್ಲ, ಮೆದ್ದದ್ದೇ ಮೆದ್ದದ್ದು, ಹೋದದ್ದೇ ಹೋದದ್ದು, ಎಲ್ಲಿ ತಿರುತ್ತಾನೇ ಇದೆ, ಅಲ್ಲೇ ಬಿದ್ದಿರಬೇಕು. ಹಾಗೆ ನಮಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ ಸಾಧನೆ ಮಾಡುವುದಕ್ಕಿಂತ ವಿಶೇಷವಾದ ಇರುವವನ ಚಿಂತನೆ ಮಾಡಿ ಅಂತ ತಿಳಿಸಿಕೊಟ್ಟು. ಹಾಗಾದರೆ ನಾವು ಆ ಭಗವದ್ ರೂಪವನ್ನ, ವಿರಾಟ್ ರೂಪವನ್ನ ಚಿಂತನೆ ಮಾಡ್ತಾ ಮಾಡ್ತಾ ಬಂದದ್ದೇ ಆದರೆ ಮನಸ್ಸಿನ ಕಶ್ಮಲಗಳೆಲ್ಲ ಕೊಚ್ಚಿ ಹೋಗ್ತಾ ಹೋಗ್ತಾ ವಿಶೇಷವಾಗಿ ಮನಸ್ಸು ಶುದ್ಧ ಆಗ್ತಾ ಬರುತ್ತೆ. ಮನಸ್ಸು ಶುದ್ಧ ಆದಾಗ ಆವಾಗ ನಮ್ಮ ಹೃದಯದಲ್ಲಿರುವ ಸೂಕ್ಷ್ಮ ರೂಪದ ಕಡೆ ಮನಸ್ಸು ಹೋಗ್ತಾ ಬರುತ್ತೆ ಅಂತ ಹೇಳ್ತಾರೆ. ಕೇಚಿತ್ ಸ್ವದೇಹಾಂತರ ಹೃದಯಾವಕಾಶೆ ಪ್ರಾದೇಶ ಮಾತ್ರ ಪುರುಷಂ ವಸಂತಂ ಚತುರ್ಭುಜಂ ಕಂಜರಥಾಂಗ ಶಂಖ ಗದಾಧರಂ ಧಾರಣೆಯ ಸ್ಮರಂತಿ. ಆ ಧಾರಣೆ ಹೋಗ್ತಾ ಹೋಗ್ತಾ ಫಿಲ್ಟರ್ ಆಗ್ತಾ ಆಗ್ತಾ ಹೃದಯದಲ್ಲಿರುವ ಸೂಕ್ಷ್ಮ ಮೂರ್ತಿಯನ್ನ ಚಿಂತನೆ ಮಾಡ್ಲಿಕ್ಕೆ ಶುರುವಾಗುತ್ತೆ. ಅವನು ಹೇಗಿದ್ದಾನೆ ಹೇಳ್ತಾರೆ, ಸ್ವದೇಹಾಂತರ ಹೃದಯಾವಕಾಶೆ, ನಮ್ಮ ಹೃದಯದ ಅವಕಾಶ ಒಳಗೆ ಭಗವಂತ ಇದ್ದಾನೆ. ಹೇಗಿದ್ದಾನೆ? ಪ್ರಾದೇಶ ಮಾತ್ರ ಅಗ್ರೇಶ ಮೂಲೇಶ ಪ್ರಾದೇಶ, ಆ ಕಮಲದ ಆಕಾರದಲ್ಲಿ ಕಮಲದ ಸುತ್ತು ಹೃದಯದಲ್ಲಿರತಕ್ಕಂಥವನೇ ಪ್ರಾದೇಶ ಚೋಟದ ಮೂರ್ತಿ. ಅವ ದರ್ಶನ ಕೊಡುತ್ತಾನೆ, ಅವನ ಚಿಂತನೆ ಮಾಡಬೇಕಂತ. ಚತುರ್ಭುಜ ನಾರಾಯಣ, ಚತುರ್ಭುಜಂ ಕಂಜ ರಥಾಂಗ ಶಂಖ ಗದಾಧರಂ ಧಾರಣಯ ಸ್ಮರಂತಿ. ಆ ಭಗವಂತನ ಆಯುಧಗಳ ವಿನ್ಯಾಸ ಹೇಳುತ್ತಾರೆ. ಮೊದಲು ಹಿಡದದ್ದು ಮೇಲೆ ಬಲ ಮೇಲ್ಗೈಯಲ್ಲಿ ಕಮಲ, ಇನ್ನ ಎಡ ಮೇಲ್ಗೈಯಲ್ಲಿ ಚಕ್ರ, ನಂತರ ಶಂಖ ಎಡ ಕಳಗೈಯಲ್ಲಿ, ಬಲ ಕೈಯಲ್ಲಿ ಕಳಗೈಯಲ್ಲಿ ಗದಾ. ಅಂದ್ರೆ 24 ಮೂರ್ತಿಗಳಲ್ಲಿ ಯಾವ್ಯಾವ ಮೂರ್ತಿಗಳಿವೋ ಅದನ್ನ ನೋಡ್ತಾ ಬರಬೇಕು. ಆ ರೀತಿ ವಿಶೇಷ ವಿನ್ಯಾಸವನ್ನ ತಿಳಿಸಿಕೊಡುತ್ತಾ ಇದ್ದಾರೆ. ಇಂಥ ಭಗವಂತನ ಸ್ಮರಣೆ ಮಾಡುತ್ತಾರೆ. ಹೇಗಿದ್ದಾನಂತ, ಪ್ರಸನ್ನ ವಕ್ರಂ, ಅವನ ಮುಖ ಯಾವಾಗಲೂ ಪ್ರಸನ್ನವಾಗಿದೆ ಅಲ್ಲ. ನಮ್ಗೆ ಯಾವಾಗಲೂ ಸಿಟ್ಟೇ ಇರುತ್ತೆ, ಯಾವಾಗಲೂ ಪ್ರಸನ್ನ ಆಗ್ತಾ ಇರೋದು, ಮತ್ತಕ್ಷಣದಲ್ಲಿ ಅದೃಶ್ಯ ಆಗಿಬಿಡ್ತಾ ಇರುತ್ತೆ ನಮ್ಮ ಮುಖದಲ್ಲಿ ಪ್ರಸನ್ನತ ಅನ್ನೋದು. ಭಗವಂತನಲ್ಲಿ ಪ್ರಸನ್ನತ ಅನ್ನೋದು ಯಾವಾಗೂ ಇರುತ್ತೆ, ಯಾಕೆ ಸಿಟ್ಟೇ ಇಲ್ಲ. ಸಿಟ್ಟಿಗೆ ಬೇಕಾದ ತಮೋ ಗುಣವೇ ಇಲ್ಲ ಅವನಲ್ಲಿ.
ಯಾವಾಗೂ ಆನಂದದ ಮುದ್ದೆ. ನಮಗೂ ಚೆನ್ನಾಗಿ ಆನಂದಮಯರಾಗಿದ್ರೆ ಹಾಗೆಯೇ ನಾವು ಇರ್ತಾ ಇದ್ವಪ್ಪ, ನಮಗಿಲ್ಲಲ್ಲ ಅದಕ್ಕೆ ನಮ್ಗೆ ಇರ್ಲಿಕ್ಕೆ ಆಗಲ್ಲ. ಆದ್ರೆ ಇರಬೇಕಾ, ಮುಖದಲ್ಲಿ ನಗು ಇರಬೇಕಾ, ಸಂತೋಷ ಇರಬೇಕಾ, ಅವನನ್ನ ಹಾಗೆ ಚಿಂತನೆ ಮಾಡಿ ಅದನ್ನು ಹೇಳ್ತಾ ಇದ್ದಾರೆ. ಪ್ರಸನ್ನ ವಕ್ರಂ ನದಿನ ಆಯತೆ ಕ್ಷಣಂ, ಕಮಲದ ದಳದಂತೆ ದೊಡ್ಡದಾದ ಕಣ್ಣು, ಅದ್ಭುತವಾದ್ದು. ಅದಕ್ಕೆ ಹೇಳ್ತಾರೆ ಭಗವಂತನ ಕಣ್ಣು, ತುಟಿ, ಕೈ, ಮೈ ಎಲ್ಲ ಕಮಲದ ದಳ, ಕಮಲದ ದಳ, ಕಮಲದಿಂದ ಹೋಲಿಸ್ತಾರೆ. ಯಾಕೆ? ಸುಂದರ, ಸುಕುಮಾರ. ಹೌದು, ಇಲ್ಲ ಅಂದಿಲ್ಲ. ಅಷ್ಟೇ ಅಲ್ಲ, ಕಮಲ ನೀರಲ್ಲೇ ಇರುತ್ತೆ, ನೀರಿನ ಅಂಟಿಲ್ಲದೆ ಇರುತ್ತೆ. ಹಾಗೆ ಭಗವಂತ ಸಂಸಾರದಲ್ಲೇ ನಮ್ ಜೊತೆಗೆ ಇರ್ತಾನೆ, ಅಂಟಿಲ್ಲದೆ ಇರ್ತಾನೆ. ನಮಗೆ ಸಂಸಾರದ ಅಂಟಿಲ್ಲದೆ ಹೋಗಬೇಕಾದ್ರೆ ಅವನಿಗೆ ಅಂಟಿಲ್ಲ ಅಂತ ಚಿಂತನೆ ಮಾಡಿದ್ರೆ ನಮ್ಮ ಅಂಟು ಕಳೆದು ಬಿಡುತ್ತಾನೆ. ಇದು ರಹಸ್ಯ ಅಂದ್ರು. ಆ ರೀತಿಯಲ್ಲಿ ಕದಂಬ ಕಿಂಜಲ್ಕ ಪಿಶಂಗ ವಾಸಸಂ ಲಸನ್ ಮಹಾಹಾರ ಹಿರಣ್ಮಯಂಗದಂ ಸ್ಫುರನ್ ಮಹಾರತ್ನ ಕಿರೀಟ ಕುಂಡಲಂ. ಅದ್ಭುತವಾಗಿರತಕ್ಕಂಥ ಒಳ್ಳೆ ಪೀತಾಂಬರವನ್ನು ಧಾರಣೆ ಮಾಡಿದ್ದಾನೆ. ಒಳ್ಳೆ ಹಾರಗಳು, ಬಂಗಾರ ಅಭಯವಾಗಿರ್ತಕ್ಕಂಥ ಅಂಗದ ಕೇಯೂರ ಎಲ್ಲವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಕಿರೀಟ, ಒಳ್ಳೆ ಕುಂಡಲಗಳು ಎಲ್ಲ ಹಾಕೊಂಡಿದ್ದಾನೆ. ನಮ್ಮ ಹೃದಯದಲ್ಲಿರುವ ದೇವರು ಇಷ್ಟೆಲ್ಲ ಆಭರಣ ಹಾಕೊಂಡಿದ್ದಾನೆ. ಆ ಬಂಗಾರ ಎಷ್ಟು ಕ್ಯಾರೆಟ್ ಇರಬೇಕು? ನಮ್ಮ ಹೃದಯದಲ್ಲಿರುವ ದೇವರು ಹಾಕೊಂಡ ಬಂಗಾರ ರತ್ನಗಳು ಎಷ್ಟು ಕ್ಯಾರೆಟ್ ತರಬೇಕು? 22 24 ಅಂದ್ರೆ ಪ್ಯೂರ್, 100% ಪ್ಯೂರ್ ಬಂಗಾರ ಇರಬೇಕಲ್ಲ. ಎಸ್, ಒಪ್ತೀರಾ? ಅಲ್ಲ ಅಂದ್ರು. ಯಾಕೆಂದರೆ ಅವನು ಹಾಕೊಂಡು ಈ ಬಂಗಾರ ಹಾಕೊಂಡಿದ್ರೆ ನಮ್ ಬಹಳ ಭಾರ ಕಾಣಿಸ್ತಾ ಇತ್ತು. ಅವನು ಹಾಕೊಂಡಿದ್ದು ಬಂಗಾರ ಭಾರವೇ ಇಲ್ಲ. ಯಾವ ಬಂಗಾರ ಅಂದ್ರೆ ಹೊರಗೆ ಒಂದು ಬಂಗಾರ ಹಾಕೊಂಡಿದ್ದಾನೆ. ಜಂಬೂ ನದಿಯ ಮಧ್ಯೆ ಪ್ರಾಂತದಲ್ಲಿ ಬಂದಿರತಕ್ಕಂಥ ಬಂಗಾರ, ವೇಟ್ಲೆಸ್. ಒಂದು 10 ಕ್ವಿಂಟಾಲ್ ಹಾಕೊಂಡು ಕೂಡ ಭಾರ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಬಂಗಾರ. ದೇವತೆಗಳಲ್ಲದೇ ಹಾಕೊಂತಾರೆ, ಅದು ಹಾಕೊಂಡು ಹಾರತಾ ಹೋಗ್ತಾ ಇರ್ತಾರೆ. ನಮ್ ಬಂಗಾರ ಒಂದು ಕೈ ಹಾಕೊಳ್ಳಿ, ಎದೋಗ್ಬಿಡ್ತಾರಲ್ಲ, ಕೆಟ್ಟ ಹಾಕೊಂಡಿರ್ಬೇಕು ಅದನ್ನ. ಆದರೆ ಆತ ಹಾಕೊಂಡಿದ್ದ ಬಂಗಾರ ಒಳಗೆ ಇನ್ನೊಂದು ಬಂಗಾರ ಹಾಕೊಂಡಿದ್ದಾನೆ. ಏನದು ಅಂದ್ರೆ ಹೇಳ್ತಾರೆ, ಅವನು ಬಂಗಾರದ್ದೇ ವಸ್ತ್ರಧಾರಣೆ ಮಾಡಿದಾನಂತೆ. ಆ ಬಂಗಾರ ವಸ್ತ್ರ, ಹಳದಿ ಬಣ್ಣದ ಅದ್ಭುತವಾದ ವಸ್ತ್ರ ಯಾವುದು ಅಂದ್ರೆ ಪ್ರದ್ಯುಮ್ನ ರೂಪಗಳು, ಚಿಕ್ಕ ಚಿಕ್ಕ ಪ್ರದ್ಯುಮ್ನ ರೂಪಗಳಿಂದ ತಯಾರಾದ ವಸ್ತ್ರ. ಅವನ ಕಿರೀಟ ಅವನದ್ದೇ ರೂಪ, ಅವನೇ ಅವನ ಕಿರೀಟ, ಅವನೇ ಅವನ ಕುಂಡಲ, ಅವನೇ ಅವನ ಆಭರಣ, ಅವನ ಆಯುಧಗಳು ಅವನೇ, ಅವನದ್ದೇ ರೂಪಗಳಿಂದ ತಯಾರಾದದ್ದೆಲ್ಲ. ಲಕ್ಷ್ಮೀದೇವಿ ಕೇಳಿಕೊಂಡು, ಅಯ್ಯ ಎಲ್ಲ ನೀನೇ ಇಂಡಿಪೆಂಡೆಂಟ್ ಆಗಿಬಿಟ್ರೆ ಹೇಗೆ, ನಮಗೂ ಚೂರು ಸೇವೆ ಕೊಡುವಂದಾಗ ಹೇಗೂ ನನ್ನ ರೂಪಗಳು, ನನ್ನ ಆಭರಣಗಳಾಗಿ, ವಸ್ತ್ರವಾಗಿ ಎಲ್ಲ ನಿಂತಿದೆ, ಅದರಲ್ಲಿ ನೀವೆಲ್ಲ ಬಂದು ಸೇರಿಕೊಳ್ಳಿ ಅಂದ್ರೆ ಆ ರೂಪದಲ್ಲಿ ಬಂದು ನಿಂತರು. ಅಷ್ಟೇ ಹೊರತು ದೇವರಿಗೆ ಯಾರ ಮೇಲೂ ಯಾವುದಕ್ಕಾಗಿ ಡಿಪೆಂಡೆನ್ಸಿ ಇಲ್ಲವೇ ಇಲ್ಲ, ಫುಲ್ ಇಂಡಿಪೆಂಡೆಂಟ್ ಆತ. ಇದಕ್ಕೆ ಹೇಳುತ್ತಾರೆ ಆತನ ಅದ್ಭುತವಾದ ಚಿಂತನೆ. ನಮ್ಮ ಷೋಡಶೀಕಾರ ಅರಣ್ಯಕಾಚಾರ್ಯರು ಬಿಂಬ ಸಂಸ್ಥಾಪನಾ ಪ್ರಕರಣದಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾರೆ. ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಂದಿದ್ರ ಹೃತ್ ಪಂಕಜ ಕರ್ಣಿಕಾಲಯೇ ಯೋಗೇಶ್ವರ ಸ್ಥಾಪಿತ ಪಾದ ಪಲ್ಲವನ್. ಹೃತ್ ಪಂಕಜ, ಹೃದಯ ಕಮಲ. ಜ್ಞಾನಿಗಳೆಲ್ಲ ತಮ್ಮ ಹೃದಯ ಕಮಲ, ಅದೆಂಥ ಆದ್ದು? ಒಂದಿದ್ರ, ನಿದ್ದೆಯನ್ನ ಬಿಟ್ಟ ತಮ್ಮ ಹೃದಯ ಕಮಲದಲ್ಲಿ ಆ ದೇವರ ಪಾದವನ್ನು ಸ್ಥಾಪನೆ ಮಾಡುತ್ತಾರಂತೆ. ಅರ್ಥ ಅಂದ್ರೆ ನಮ್ಮ ಹೃದಯ ಕಮಲ ನಿದ್ದೆ ಕಾಡ್ತಾ ಇರುತ್ತೆ, ಯಾವಾಗ್ಲೂ ಮುದುಡಿ ಕಳಗಿರುತ್ತೆ. ಅದನ್ನ ಓಂಕಾರದಿಂದ, ಪ್ರಣವದಿಂದ ಮೇಲ್ಮುಖ ಮಾಡಿ, ಪ್ರಣವದಿಂದ ಅರಳಿಸಿ ಅಲ್ಲಿ ದೇವರ ಪಾದವನ್ನ ಪ್ರತಿಷ್ಠಾ ಮಾಡಿ ಚಿಂತನೆ ಮಾಡಬೇಕು. ಸಬ್ಜೆಕ್ಟೇ ಹೊಸದು ನಮಗೆ ಅಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಅಂಥ ಜ್ಞಾನಿಗಳು ಚಿಂತನೆ ಮಾಡತಕ್ಕಂಥ ಭಗವಂತ. ಇನ್ನು ಹೇಳುತ್ತಾರೆ, ಶ್ರೀಲಕ್ಷ್ಮಣಂ ಕೌಸ್ತುಭರತ್ನ ಕಂಧರಂ ಅಮ್ಲಾಮಲಕ್ಷ್ಮ್ಯ ವನಮಾಲಯ ಅಂಚಿತಂ. ಏನು ಅದ್ಭುತವಾದ ಶ್ರೀವಸು ಚಿಕ್ಕ ಇಟ್ಟುಕೊಂಡಿದ್ದಾನೆ ಮಹಾನುಭಾವ. ಅಷ್ಟೇ ಅಲ್ಲ ಕೌಸ್ತುಭಹಾರ, ಅಷ್ಟೇ ಅಲ್ಲ ವನಮಾಲೆ ಹಾಕೊಂಡಿದ್ದಾನೆ. ಎಂಥ ವನಮಾಲ? ಕಮಲದ ವನಮಾಲ. ಅಮ್ಲಾನ ಲಕ್ಷ್ಮಿಯ ಎಂದೆಂದು ಬಾಡದ ಅರವಿಂದ ಮಾಲೆ ಲಕ್ಷ್ಮೀದೇವಿ ಹಾಕಿದ್ದಲ್ಲ ಅದನ್ನು ಹಾಕೊಂಡಿದ್ದಾನೆ ಸ್ವಾಮಿ. ಇನ್ನ ತುಂಬಾ ಹೇಳುತ್ತಾನೆ, ಅದೀನ ಲೀಲಾ ಹಸಿತ ಈಕ್ಷಣ ಉಲ್ಲಸತ್ ಭ್ರೂ ಭಂಗ ಸಂಸೂಚಿತ ಭೂರ್ಯನುಗ್ರಹಂ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಒಳಗೆ ದೇವರ ಚಿಂತನೆ ಮಾಡಬೇಕಂತೆ, ಹೀಗಿದ್ದಾನೆ 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 ಹಾಗೆ ಇದ್ದಾನೆ ಹಾಗೆ ಇದ್ದಾನೆ. ನಾವು ಚಿಂತನೆ ಮಾಡಿದಾಗ ಹಾಗೆ ಮುಖ ಇಟ್ಟಿಲ್ಲ, ಅವನು ಇದ್ದದ್ದನ್ನ ಚಿಂತನೆ ಮಾಡಿ ಕೇಳ್ತಾ ಇದ್ದಾರೆ. ಹೇಗಿದ್ದಾರೆ ಅಂದ್ರೆ, ದೇವ ನಮಗೆ ತುಂಬಾ ಅನುಗ್ರಹ ಮಾಡಲಿಕ್ಕೆ ಮುಂದಾಗಿದ್ದಾನಂತೆ. ಅಲ್ಲ ಅನುಗ್ರಹ ಮಾಡ್ತಿದ್ದಾನೆ ಅಂತ ಹೇಗೆ ಗೊತ್ತಾಗುದ್ರಿ ಅಂದ್ರೆ, ನಾವೇ ನೋಡಿ ಯಾರಾದ್ರೂ ನಮ್ಮ ಮೇಲೆ ಒಳ್ಳೆ ಅಭಿಮಾನ ಅಂತ ಕಣ್ಣ ಮುಖ್ಯ ಹರಿತಾ ಇದ್ರೆ ಅವರು ಮುಖದಲ್ಲೇ ನಮ್ಗೆ ಗೊತ್ತಾಗ್ತಾ ಇರುತ್ತೆ ನಗು. ಅಷ್ಟೇ ಅಲ್ಲ, ಹುಬ್ಬು ಅದನ್ನ ನೋಡಿದ ಕೂಡಲೇ ನಗುತ್ತಾ ಇದೆ ಮುಖ ಅಂತ ಗೊತ್ತಾಗುತ್ತೆ. ಅದೇ ಹುಬ್ಬು ನೋಡಿದ್ರೆ ಗೊತ್ತಾಗುತ್ತೆ, ಗಂಟು ಹಾಕೊಂಡಿದ್ರೆ ಅಪ್ಪ ನಮ್ಮ ಮೇಲೆ ಬಹಳ ಸಿಟ್ಟಾಗಿದ್ದಾರೆ ಅಂತದೇ ಗೊತ್ತಾಗುತ್ತಲ್ವ. ಅದೇ ರೀತಿಯಲ್ಲಿ ದೇವರು ನಮ್ಮ ಮೇಲೆ ಪೂರ್ಣಾನುಗ್ರಹ ಇದೆ ಅಂತ ಹುಬ್ಬಿನಿಂದ ತೋರಿಸ್ತಾ ಇದ್ದಾರಂತೆ. ಹೇಗೆ ಅಂದ್ರೆ ಹೇಳ್ತಾ ಇದ್ದಾರೆ, ಭ್ರೂಭಂಗ ಸಂಸೂಚಿತ ಭೂರ್ಯ ಅನುಗ್ರಹ. ಎರಡೂ ಹುಬ್ಬುಗಳು ಹೇಗಿದೆ ಅಂದ್ರೆ, ನಕ್ಕಾಗ ಒಳ್ಳೆ ಮುಖ ಬಿಟ್ಟಾಗ ಕಣ್ಣು ದೊಡ್ಡದ ಮಾಡಿದಾಗ ಹೇಗೆ ಆ ಹುಬ್ಬಿರುತ್ತೆ, ಆ ಹುಬ್ಬ ನೋಡಿದ ಕೂಡಲೇ ಹಾ ದೇವರು ನಮ್ಮ ಅನುಗ್ರಹ ಮಾಡ್ತಾ ಇದ್ದಾರೆ ಎಂದು ಗೊತ್ತಾಗ್ತಾ ಇದೆ ಅಂತ. ಹಾ ಭ್ರೂಭಂಗ ಹೇಗಿತ್ತು ಎಂದು ಹೇಳ್ತಾ ಇದ್ದಾರೆ, ಆದೀನ ಲೀಲಾ ಹಸಿತ ಈಕ್ಷಣ. ಬಾಯಿ ನಗುತ್ತಾ ಇತ್ತು ದೇವರದ್ದು, ದೇವರ ನೋಟವೂ ನಗುತ್ತಾ ಇತ್ತು. ಅದೇನು ನೋಟ ನಗೋದು ಹೇಳಿದ್ರೆ, ನಾವು ಸಂತೋಷವಾಗಿದ್ದಾಗ ಆ ನೋಟವೇ ನೋಟದಿಂದಲೇ ಗೊತ್ತಾಗ್ಬಿಡುತ್ತೆ ಹೌದಲ್ರಿ. ನಾವು ಗಟ್ಟೆ ನಗಬೇಕಾಗಿಲ್ಲ, ಆ ನೋಡೋದರಲ್ಲೇ ಇನ್ನೊಬ್ಬರಿಗೆ ಆ ಎಸ್ ಇವರು ಪ್ರಸನ್ನರಾಗಿದ್ದಾರೆ ಎಂದು ಗೊತ್ತಾಗ್ಬಿಡುತ್ತೆ. ದೇವ ನೋಟದಿಂದಲೂ ಪ್ರಸನ್ನನಾಗಿದ್ದಾನೆ. ಆ ಹುಬ್ಬಿನ ಹಾರಾಟ ಮುಖ ಅದರಲ್ಲಿ ನಗು ಇದೆ, ಅದರಿಂದ ಅದ್ಭುತವಾಗಿದೆ. ವಿಶೇಷವಾಗಿರತಕ್ಕಂತಹ ಆ ಹಾಸ ಹೇಗಿದೆ, ಅದೀನ ದೈನ್ಯ ಇಲ್ಲವೇ ಇಲ್ಲಂತೆ. ನಮ್ಮಲ್ಲಿ ಚೂರು ನಗು ಬರುತ್ತೆ, ಅದರ ಹಿಂದೆ ದುಃಖ ಇರುತ್ತೆ. ಇದು ಎಷ್ಟು ಕಾಲ ಇರುತ್ತೋ ಏನು ನಗು, ಯಾವಾಗ ಹೋಗ್ಬಿಡುತ್ತೋ ಏನೋ, ಒಂದು ದುಃಖ ಇದೇ ಇರುತ್ತೆ. ಯಾಕೆ ಹೇಳ್ತಾ ಇರ್ತೀವಿ, ಏನ್ ರೀ ತುಂಬಾ ಸಂತೋಷವಾಗಿದ್ದೀರಿ, ಏನ್ ಮಾಡೋದ್ರಿ, ದಿನಾಗ ಒದ್ದಾಡ್ತಾ ಇರ್ತೀವಲ್ಲ, ಇವತ್ತೇನೋ ಚೂರು ನಗು ಅಂತ ಹೇಳ್ತಾ ಇರ್ತೀವಿ ಹೌದಾ. ಹಾಗೆ ಆ ದೇವರ ನಗುವಿನಲ್ಲಿ ದೀನತಾ ಅನ್ನೋದಿಲ್ಲ. ಅಷ್ಟೇ ಅಲ್ಲ, ಲೀಲಾ ಹಸಿತ ಲೀಲೆಯಿಂದ. ಲೀಲೆಯಿಂದ ಅಂದ್ರೆ, ನಾವು ಈ ಪ್ಲಾಸ್ಟಿಕ್ ಸ್ಮೈಲ್ ಅಂತಿರುತ್ತೆ ನೋಡಿ, ಮುಗುಳ್ನಗು ಅಲ್ಲ ಹೌದಾ, ನಮ್ಗೆ ಗೊತ್ತಿದೆ ಕನ್ನಡ ಸ್ವಲ್ಪ ನಮ್ ಕಡೆಗೆ ಅಭ್ಯಾಸ, ತೆಲುಗು ನಮ್ದು ಅಭ್ಯಾಸ. ದೇಶಾದ ನಗು ಅಂದ್ರೆ ಬಲವಂತರಾದ ನಗು ಬಂದಿರ್ತಾರೆ, ಅದು ಆ ನಗುಲು ಕಾಣಿಸ್ತಾ ಇರತ್ತೆ ಪ್ಲಾಸ್ಟಿಕ್ ಸ್ಮೈಲ್ ಅಂತ. ಹಾ ಬನ್ನಿ ಹಿಂಗ್ ಹೇಳ್ತಾರೆ, ಅಪ್ಪ ನನಗೋಸ್ಕರ ಅಲ್ಲ ಏನೋ ಬಲವಂತವಾಗಿ ನಗುತ್ತಾ ಇದ್ದಾರೆ, ಒಳಗೆ ಏನೂ ಇಲ್ಲ ಅಂತ ಟೊಳ್ಳು ಅಂತ ಕಾಣಿಸ್ತಾ ಇರತ್ತೆ. ಅಂಥ ದೀನತ ಇಲ್ಲ, ಲೀಲ ಸಂತೋಷವಾದ ನಗು. ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಇದ್ದಾರೆ ನಮ್ಮ ಸ್ವಾಮಿ ಹೇಗಿದ್ದಾನೆ ಎಂದು ಚಿಂತನೆ ಮಾಡಬೇಕು. ಈಕ್ಷೇತ ಚಿಂತಾಮಯ ವೇನೀಶ್ವರಂ ಯಾವನ್ಮನೋಧಾರಣ ಯಾವ ತಿಷ್ಠತೆ. ಅಂಥ ಅದ್ಭುತವಾದ ಭಗವಂತನ ರೂಪವನ್ನು ಚಿಂತನೆ ಮಾಡಿ ಎಂದರು. ಅವಾಗ ಮತ್ತು ಪ್ರಶ್ನೆ ಬಂತು, ದೇವರು ನೋಡೇ ಇಲ್ಲ, ಚಿಂತನೆ ಹೇಗೆ ಮಾಡು ಅಂದ್ರೆ ಚಿಂತಾಮಯಂ ಅಂದ್ರು. ಚಿಂತಾಮಯಂ ಅಂದ್ರೆ ಏನಂತ ಅರ್ಥ ಅಂದ್ರೆ ವಾಸನಾಮಯ, ವಾಸನಾಮಯ ಭಗವಂತನ ಮೂರ್ತಿಯನ್ನ. ವಾಸನ ಅಂದ್ರೆ ಗೊತ್ತಿಲ್ಲಲ್ಲ, ವಾಸನ ಅಂದ್ರೆ ಈ ವಾಸನೆ ಇಲ್ಲ, ಅಡಿಗೆ ವಾಸನೆ ಇಲ್ಲ, ವಾಸನ ಅಂದ್ರೆ ನೋಡಿ 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 ನೋಟದ ಅನುಭವದಿಂದ ಮನಸ್ಸೆಂಬ ಫಿಲ್ಮ್ ಮೇಲೆ ಪ್ರಿಂಟ್ ಬೀಳುತ್ತೆ, ಆ ಪ್ರಿಂಟ್ ವಾಸನ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಮೂರ್ತಿಯನ್ನ ನೋಡ್ತಾ 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 ಚಿಂತನೆ ಮಾಡ್ತಾ ಇದ್ರೆ ಒಂದು ಸುಂದರವಾದ ಮೂರ್ತಿ ಬರುತ್ತಲ್ಲ, ಅದು ಮನಸ್ಸಿನಲ್ಲಿ. ಅದೇ ದೇವರಲ್ಲ, ಮನಸ್ಸಿನಲ್ಲಿ ಮೂರ್ತಿ ಬಂದರೆ ಅದೇ ದೇವರಲ್ಲ, ಅದರೊಳಗೆ ಬೇರೆ ದೇವ ಅಂತ ಚಿಂತನೆ ಮಾಡಬೇಕು. ಅಂತಹ ಸ್ವಾಮಿಯನ್ನ ಚಿಂತನೆ ಮಾಡಬೇಕು ಹೌದಾ. ಹೇಗ್ ಮಾಡಬೇಕು ಅಂದ್ರೆ, ಒಂದು ಸಲ ಕಡಿಮೆ ನೋಡಿ ಕಣ್ಣು ಮುಚ್ಚಿದ್ರೆ ಬ್ಲ್ಯಾಂಕ್ ಆಗಿರುತ್ತೆ. ಅದಕ್ಕೆ ಹೇಳ್ತಾರೆ, ಏಕೈಕಶಃ ಅಂಗಾನಿ ಧಿಯಾನುಭಾವ ಏತ್ ಪದಾದಿ ಯಾವತ್ ಹಸಿತಂಗದಭೃತ. ಆ ಗದಾಧಾರಿಯಾಗಿರತಕ್ಕಂಥ ಶ್ರೀಹರಿಯ ಪಾದ ಮೊದಲುಕೊಂಡು ಶಿರ ಪರ್ಯಂತ, ಆ ನಗು ಪರ್ಯಂತ ಎಲ್ಲ ಒಂದೊಂದು ಅಂಗವನ್ನ ನೋಡಬೇಕು. ಆ ಅಂದ್ರೆ ಪ್ರತಿಮಾದಲ್ಲಿ ನೋಡಬೇಕು, ಕಣ್ಣು ಮುಚ್ಚಬೇಕು, ಒಂದೊಂದು ಅಂಗ ಪ್ರಿಂಟ್ ಮನಸ್ಸಿನಲ್ಲಿ ಆಗ್ತಾ ಬರಬೇಕು. ಹಾಗೆ ಹಾಗೆ ಒಂದೊಂದು ಸ್ಥಾನ ಆ ಭಗವಂತನ ರೂಪವನ್ನ ಮನಸ್ಸಲ್ಲಿ ನಿಲ್ಲಿಸಿ ಹೋಗಬೇಕು. ಜಿತಂ ಜಿತಂ ಸ್ಥಾನ ಅಪೋಕ್ಯ ಧಾರಯೇತ್ ಪರಂಪರಂ ಶುದ್ಧ ದಿಧೀರ್ಯಥಾ ಯಥಾ. ಅವಾಗೆ ಆ ಭಗವಂತನ ಒಂದೊಂದು ಅಂಗವನ್ನು ಚಿಂತನೆ ಮಾಡ್ತಾ 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 ಬಂದರೆ ಆ ಮನಸ್ಸು ಶುದ್ಧಿ ಆಗ್ತಾ ಆಗ್ತಾ ಬರುತ್ತೆ. ಇನ್ನೊಂದು ಅಂಗವನ್ನ ಇನ್ನೊಂದು ಅಂಗವನ್ನ ಹಾಗೆ ಇಡೀ ಪೂರ್ಣ ಅಂಗ ನಮ್ಮ ಇಡೀ ಶರೀರ ಭಗವಂತನದ್ದು ನಮ್ಮ ಮನಸ್ಸಿನಲ್ಲಿ ಬರುವಂತೆ ನಾವು ಧ್ಯಾನ ಮಾಡ್ತಾ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಮುಂದೆ ಹೇಳ್ತಾರೆ, ಯಾವನ್ನ ಜಾಯೇತ ಪರಾಪರೆಸ್ಮಿನ್ ವಿಶ್ವೇಶ್ವರೇ ದಷ್ಟದಿ ಭಕ್ತಿ ಯೋಗ ತಾವಸ್ಥವೀಯ ಪುರುಷಸ್ಯ ರೂಪಂ ಪ್ರಿಯಾವಸಾನೇ ಪ್ರಯತಸ್ಮರೇತ. ಅದ್ಭುತವಾಗಿ ರಹಸ್ಯ ಹೇಳಿಕೊಳ್ತಾ ಇದ್ದಾರೆ. ಏನ್ ಹೇಳ್ತಾ ಇದ್ದಾರೆ? ಎಟ್ಟರವರಿಗೆ ದೇವರಲ್ಲಿ ಭಕ್ತಿಯೋಗ, ದ್ರಷ್ಟರಿ ಭಕ್ತಿಯೋಗ, ಆ ದೇವರನ್ನೇ ಮನೋನೇತ್ರದಿಂದ ಈ ಕಣ್ಣು ಮುಚ್ಚುತ್ತೀವ, ಒಳಗಿನ ಕಣ್ಣು ತೆಗೆದಿರುತ್ತಾ ಮನಸ್ಸಿನ ಕಣ್ಣು, ಆ ಮನಸ್ಸಿನಿಂದ ಒಳಗಿರುವ ದೇವರನ್ನ ಏಕಪ್ರಕಾರ ನೋಡ್ತಾ 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 ಬಂದರೆ ದೇವರಲ್ಲಿ ಭಕ್ತಿ ಬೇಗ ಹುಟ್ಟಾ ಬರುತ್ತಂತೆ. ಈಗ ನಮ್ಮಲ್ಲಿ ಇಲ್ಲದ ಅನುಭವ ಭಗವಂತನ ಬಗ್ಗೆ ಸ್ನೇಹ ಬರುತ್ತೆ. ಆ ರೀತಿಯಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಯಾವಾಗ ಯಾವಾಗ ಮಾಡಬೇಕು ಅಂದ್ರೆ ಕ್ರಿಯಾವಸಾನೆ ಪ್ರಯತಃ ಸ್ಮರೇತ. ಪ್ರತಿಯೊಂದು ಕ್ರಿಯಾ ಮಾಡಿದಾಗ ಈ ವಿರಾಟ್ ರೂಪವನ್ನ ಸ್ಮರಣೆ ಮಾಡಿ ಎಂದು ಇಷ್ಟು ಮೊದಲು ಹೇಳಿದ್ದೆ. ಅರ್ಧದಲ್ಲಿ ಬೇರೆ ಕಡೆ ಹೋಗಿತ್ತು. ಇಷ್ಟು ನೋಡಿ, ಒಂದು ಮಂತ್ರ ಜಪ ಮಾಡಬೇಕಾದ್ರೆ ಅಕ್ಷರ ಲಕ್ಷ ಮಾಡಬೇಕು ಅಂತ ಹೇಳಿದೆ. ಯಾವ ತಗೊಂಡ್ರೆ ನೀವು ಮಂತ್ರ ಯಾವ ತಗೊಂಡ? ಗಾಯತ್ರಿ ಮಂತ್ರ ಬೇಡ. ಕೃಷ್ಣ ಮಂತ್ರ ತಗೊಂಬೋಣ. ಕೃಷ್ಣ ಮಂತ್ರದಲ್ಲಿ ಎಷ್ಟಕ್ಷರ? ಷಡಕ್ಷರ ಮಂತ್ರ. ಎಷ್ಟು ಲಕ್ಷ ಮಾಡಬೇಕು? 6 ಲಕ್ಷ. ಎಷ್ಟು ಕಾಲ ಆಗ್ಬೇಕು ಮಾಡೋದಲ್ಲ ಗೊತ್ತೆ? 10 ಮಾಡ್ತೀರಾ, 5 ಮಾಡ್ತೀರಾ, 100 ಮಾಡ್ತೀರಾ, 1000 ಮಾಡ್ತೀರಾ, 1 ಲಕ್ಷ ಮಾಡ್ತೀರಾ ಅಂತ ಗೊತ್ತಾಗುತ್ತೆ, ಹೌದಾ? ಆದರೆ ಇಷ್ಟು ನೋಡಿ, ಅದನ್ನ ನಿತ್ಯವೂ ಕೂತ್ಕೊಂಡು ಅದೇ ಗಾಯತ್ರಿ 24 ಅಕ್ಷರ. ಗಾಯತ್ರಿ 24 ಅಕ್ಷರ, 24 ಲಕ್ಷ ಮಾಡಬೇಕು ಅದನ್ನ. ಅಟು ದೊಡ್ಡ ಮಂತ್ರ 24 ಲಕ್ಷ ಅಂದ್ರೆ ಪ್ರಾರ್ಥನೆ ಆಗ್ಬಿಡ್ತೀವಿ ನಾವು, ಹೌದಾ? ಅರ್ಥ ಆಗಲ್ವ? ಮಂತ್ರ ಹೇಗಿರಬೇಕು? ಆ ಮಂತ್ರ ಜಪ ಮಾಡೋ ಕಾಲಕ್ಕೆ ಒಂದೊಂದು ಮಂತ್ರ ಅಕ್ಷರದ ಭಗವದ್ ರೂಪಗಳು ಸ್ಮರಣೆ ಮಾಡಬೇಕು, ಶಬ್ದದ ರೂಪಗಳು ಸ್ಮರಣೆ ಮಾಡಬೇಕು, ಇಡೀ ಮಂತ್ರದ ಭಗವದ್ ರೂಪ ಸ್ಮರಣೆ ಮಾಡಬೇಕು, ಮಂತ್ರದ ಅರ್ಥ ಚಿಂತನೆ ಮಾಡಬೇಕು, ಆತನ ರೂಪ ನೆನಪಾಗಬೇಕು, ಗುಣ ನೆನಪಾಗಬೇಕು, ಪ್ರಿಯ ನೆನಪಾಗಬೇಕು, ಇಷ್ಟಾಗಿ ಒಂದು ಮಾಡಬೇಕು. ಇಂಥದ್ದು ಜಪ ಮಾಡಬೇಕು. ಅದೇ ಒಂದೇ 1.5 ಲಕ್ಷಣ. ಅದು ಇಂಥದ್ದು ಮಾಡಬೇಕು ಅಂದ್ರೆ ನಮಗೆ ಆಗುತ್ತಾ ಇಂತಹ ಸಿದ್ಧಿ ಅಂದ್ರೆ ಆಗಬೇಕಾ? ಚೆನ್ನಾಗಿ ಎಚ್ಚರದಿಂದ ಕೇಳಿ ಅಂತ ಹೇಳ್ತಾ ಇದ್ದಾರೆ. ಏನು ಅಂದ್ರೆ ನೋಡಿ, ಒಂದು ವೇಳೆ ಹೇಳ್ತಾರೆ ಮನೆಯಲ್ಲಿ ಕೂತು ಜಪ ಮಾಡಿದರೆ 10 ಎಷ್ಟು ಬರಬೇಕು? ಅದಕ್ಕೆ 100 ಪಟ್ಟು ಪುಣ್ಯ ನದಿ ತೀರದಲ್ಲಿ ಮಾಡಿದರೆ ಬರುತ್ತೆ, ಅದಕ್ಕಿಂತ ಹೆಚ್ಚು ಪುಣ್ಯ ಸಮುದ್ರ ತಟದಲ್ಲಿ ಮಾಡಿದರೆ ಬರುತ್ತೆ, ಅಲ್ಲಿಗಿಂತ ಹೆಚ್ಚು ಪುಣ್ಯ ಇಂಥ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ, ಇನ್ನ ವಿಶೇಷವಾಗಿ ಪರ್ವತಗಳಲ್ಲಿ, ವನಗಳಲ್ಲಿ, ಎಲ್ಲ ಕಾಲಗಳಲ್ಲಿ ಮಾಡಿದರೆ ವಿಶೇಷ ಪುಣ್ಯ ಬರುತ್ತೆ, ಹೌದಾ? ಒಳ್ಳೇದಾಯಿತು. ಅಷ್ಟೆಲ್ಲ ಕಾಲದಲ್ಲಿ ಮಾಡಲಿಕ್ಕಾಗುತ್ತಾ ನಮಗೆ? ಆಗಲ್ಲ. ಇಷ್ಟು ಆಯಾ ಪರ್ವತಗಳಲ್ಲಿ, ಆಯಾ ವನಗಳಲ್ಲಿ, ಆಯಾ ತೀರ್ಥಗಳಲ್ಲಿ ಎಲ್ಲಾ ಕಡೆ ನಾವು ಜಪ ಮಾಡಿದರೆ ಇದಕ್ಕಿಂತ ಹೆಚ್ಚು, ಇದಕ್ಕಿಂತ ಹೆಚ್ಚು, ಇದಕ್ಕಿಂತ ಹೆಚ್ಚು ಬರ್ತಾ ಇರುತ್ತೆ. ಈಗ ಸೀಕ್ರೆಟ್ ಹೇಳಿಕೊಡ್ತಾ ಇದ್ದೀನಿ, ಅದು ಬಂತ ಎಸ್ ಓಡತಾ ಇರುತ್ತೆ, ವಿಶೇಷವಾಗಿರ್ತಕ್ಕಂಥ ಸಾಧನೆ. ಈಗ ಒಂದು ವೇಳೆ ನೀವೇ ಯಾರೋ ಬಂದು ನಿಮಗೆ ಆಶೀರ್ವಾದ ಮಾಡಿದ್ರು, ಎಷ್ಟು ಈ ಭೂಮಂಡಲದಲ್ಲಿ ಎಷ್ಟು ಕೋಟಿ ತೀರ್ಥಗಳಿಗೆ ಗೊತ್ತಾ? 1 ಕರಿಗಿರಿ ಕ್ಷೇತ್ರದಲ್ಲಿ, ಕರಿಗಿರಿ ದೇವರಾಯನದುರ್ಗ ಮೊನ್ನೆ ಹೋಗಿ ಬಂದು ಆ ಕ್ಷೇತ್ರದಲ್ಲಿ ಎಷ್ಟು ತೀರ್ಥಗಳಿವೆ ಗೊತ್ತಾ? 96 ಕೋಟಿ ತೀರ್ಥಗಳಿವೆ. ಇಡೀ ಇಡೀ ಭೂಮಂಡಲದಲ್ಲಿ 96 ಕೋಟಿ ತೀರ್ಥಗಳಿವೆ. ನದಿಗಳು, ನದಿಗಳ ಸಂಖ್ಯೆ 108 ಮಿನಿಮಮ್, ಮ್ಯಾಕ್ಸಿಮಮ್ ಎಷ್ಟೆಷ್ಟೋ ಇವೆ. ಇಷ್ಟೆಲ್ಲಾ ಕಡೆ ಒಂದು ವೇಳೆ ನನಗೆ ಯಾರು ಆಶೀರ್ವಾದ ಮಾಡಿದರು ಅಲ್ಲ ಅಷ್ಟು ರೂಪಗಳು ತಗೊಳ್ಳಿ ಅಂತ, ಅಂದ್ರೆ ತೊಂಬತ್ತಾರು ಕೋಟಿ ತೀರ್ಥಗಳ ಹತ್ರ ನಾನು ತೊಂಬತ್ತಾರು ಕೋಟಿ ರೂಪಗಳಿಂದ ನಿಂತೆ. ಆಗಲ್ಲ, ಸುಮ್ಮನೆ ಅನ್ಕೋಬೇಡಿ, ಆಚಾರ್ಯ ಹೇಳ್ತಾರಂತೆ, ಸುಮ್ಮನೆ ಅಸಂಪ್ಷನ್ ಕೊಡ್ತಾ ಇದ್ದೇನೆ. ನಾನು ಈ ಭೂಮಂಡಲದಲ್ಲಿರುವಂತಹ ಎಲ್ಲಾ ತೀರ್ಥಗಳು, ಎಲ್ಲಾ ನದಿಗಳು, ಎಲ್ಲಾ ಸಮುದ್ರಗಳು, ಪರ್ವತಗಳು, ವನಗಳು, ಕ್ಷೇತ್ರಗಳು, ಎಲ್ಲ ಏನೇನಿದೆ ಒಂದು ಬಿಟ್ಟಿಲ್ಲ, ಎಲ್ಲ ಕಡೆ ಏಕಕಾಲದಲ್ಲಿ ಅನೇಕ ರೂಪಗಳಿಂದ ಇದ್ದು ಅದೇ ಮಂತ್ರವನ್ನು ಹತ್ತು ಜಪ ಮಾಡಿದರೆ ಅಷ್ಟು ರೂಪಗಳಿಂದ ಎಷ್ಟು ಸಲ ಆಗ್ಬೇಕು ನನಗೆ, ಹಾಗಲ್ವಾ ನನಗೆ ಅದ್ಭುತ ಆಗಿಬಿಡುತ್ತೆ. ಅಥವಾ ಇನ್ನೊಂದು ಮಾಡಬಹುದಲ್ಲ, ನಾನಿದ್ದ ಕಡೆಯೇ ನಾನು ಅಲ್ಲಿಗೆ ಹೋದರೆ ಅಲ್ಲಿ ಜಪ ಮಾಡಿದರೆ ಫಲ ಕೊಡೋದು ಯಾರು? ನದಿ, ನದ, ತೀರ್ಥಾಭಿಮಾನಿ ದೇವತೆಗಳು. ನಾನು ಅವರು ಫಲ ಕೊಡಲಿಕ್ಕೆ ನಾನು ಅಷ್ಟು ರೂಪಗಳು ಧಾರಣೆ ಮಾಡಿಕೊಂಡು ಅವರ ಹತ್ರ ಆದ್ರೂ ಹೋಗಬೇಕು, ಅಥವಾ ಅವರೆಲ್ಲ ನನ್ನ ಹತ್ರ ಬಂದರೂ ಕೂಡ ಅಷ್ಟೇ ಫಲ ಬರುತ್ತೆ. ಹೌದಾ? ಎಲ್ಲಾ ದೇವತೆಗಳು ಅಂದ್ರೆ ತೀರ್ಥಾಭಿಮಾನಿಗಳು, ನದಿ ಅಭಿಮಾನಿಗಳು, ಪರ್ವತಾಭಿಮಾನಿಗಳು, ವನಾಭಿಮಾನಿಗಳು ಎಲ್ಲರೂ ಕೂಡ ನನ್ನ ಹತ್ರ ಬಂದು ನಿಂತರೆ, ಅವರ ಸನ್ನಿಧಾನ ನನ್ನ ಹತ್ರ ಇದ್ದಾಗ ನಾನು ಹತ್ತು ಜಪ ನಾನಿದ್ದ ಕಡೆ ಮಾಡಿದ್ರು ಕೂಡ ಕೋಟಿ ಕೋಟಿ ಜಪ ಮಾಡಿದ ಫಲ ಬರುತ್ತೆ ನನಗೆ, ತಲೆಯಲ್ಲಿ ಇರಬೇಕಷ್ಟೆ. ಈಗ ಹೇಳಿದ್ರು ನಿನ್ನ ಸುತ್ತು ವಿರಾಟ್ ರೂಪ ಇದೆಯಲ್ಲ, ಆ ವಿರಾಟ್ ರೂಪದ ಒಳಗೆ ನಿನ್ನೊಳಗೇನೆ ಹದಿನಾಲ್ಕು ಲೋಕದಲ್ಲಿರುವಂತ ಸಕಲ ತೀರ್ಥಾಭಿಮಾನಿಗಳು, ವನಾಭಿಮಾನಿಗಳು, ಪರ್ವತಾಭಿಮಾನಿಗಳು ನಮ್ಮ ಶರೀರದಲ್ಲಿ ಜಾಮ್ ಪ್ಯಾಕ್ ಆಗಿ ನಿಂತಿದ್ದಾರೆ. ಅವರ ಎಚ್ಚರ ಇಲ್ಲದೆ ನಾವಿದ್ದೇವೆ, ಅದಕ್ಕೆ ನಮಗೇನು ಬಲ ಬರ್ತಾ ಇಲ್ಲ. ಯಾರಾದರೆ ಈ ವಿರಾಟ್ ರೂಪದ ಪರಿಚಯ ಮಾಡಿಕೊಂಡು ನನ್ನೊಳಗೇನೆ ಭಗವಂತ ನಿಂತಿದ್ದಾನೆ, ನನ್ನ ಸುತ್ತು ನಿಂತಿದ್ದಾನೆ, ನನ್ನ ಶರೀರದಲ್ಲೇ ಪುಷ್ಕರವೂ ನಿಂತಿದೆ, ಎಲ್ಲಾ ಕ್ಷೇತ್ರಗಳು ನಿಂತಿವೆ. ಯಾಕೆ? ದಾಸರು ಹೇಳ್ತಾರಲ್ಲ, ನೀನಿದ್ದ ಕಾವಿನಲ್ಲಿ ಸಕಲ ತೀರ್ಥ ಕ್ಷೇತ್ರ ಅಂತ ಹೇಳ್ತಾರೆ. ಬಾಯಿನ ನುಡಿತೀವಿ, ತಲೆಗೆ ಬರಲ್ಲ. ಹೌದಲ್ವೋ? ಹಾಗಾದರೆ ನಮ್ಮೊಳಗೆ ಬಿಂಬಮೂರ್ತಿ ನಿಂತಿದ್ದಾನೆ, ನಮ್ಮ ಸುತ್ತ ವಿರಾಟ್ ರೂಪಿ ನಿಂತಿದೆ ಸ್ವಾಮಿದು, ಅಲ್ಲಿ ಎಲ್ಲಾ ದೇವತೆಗಳು ಎಲ್ಲವೂ ಇರಲೇಬೇಕಲ್ಲ. ಅಂದರೆ ಎಲ್ಲಾ ತೀರ್ಥಗಳಲ್ಲಿ, ಕ್ಷೇತ್ರಗಳಲ್ಲಿ ಇರುವಂತಹ ಭಗವತ್ ರೂಪಗಳೆಲ್ಲ ನಮ್ಮ ವಿರಾಟ್ ರೂಪದಲ್ಲಿ ಇರಬೇಕಾ ಇಲ್ವಾ? ಇದೆ ಈ ಅನುಸಂಧಾನದಿಂದ ನಾನು ನಾನಿದ್ದ ಕಡೆ ಹತ್ತು ಗಾಯತ್ರಿ ಮಾಡಿದರೆ ಎಲ್ಲಾ ತೀರ್ಥ ಕ್ಷೇತ್ರಗಳಲ್ಲಿ ಎಲ್ಲಾ ಕಡೆ ಹತ್ತು ಗಾಯತ್ರಿ ಮಾಡಿದ ಫಲ ಬರುತ್ತಾ ಇಲ್ವಾ? ಸುಳ್ಳಾದು ಇಲ್ಲಲ್ಲ. ಇದು ಗಾಯತ್ರಿ ವಿಶೇಷವಾದ ವಿರಾಟ್ ರೂಪದ ಚಿಂತನೆಯ ಫಲ. ಎಂಥ ಅಪರೂಪ ಆಯಿತು ನೋಡಿ, ಜೀವನ ನೂರು ವರ್ಷ ಅಲ್ಲ, ನೂರು ಜನ್ಮಗಳಲ್ಲ, ಕೋಟಿ ಕೋಟಿ ಜನ್ಮ. ಇಂಥ ಮೇಲ್ನೋಟದ ಸಾಧನೆ ಏನಿರುತ್ತೆ, ಅಂಥ ಸಾಧನೆಯ ಪುಣ್ಯ ಒಂದು ಕ್ಷಣದಲ್ಲಿ ಗಳಿಸಬಹುದು ವಿರಾಟ್ ರೂಪದ ಚಿಂತನೆ ಇದ್ರೆ. ಅದ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಕೇಳುತ್ತೆ ಭಾಗವತ. ಹಾ, ಇಷ್ಟೆಲ್ಲ ಅನುಸಂಧಾನ ಮನಸ್ಸಲ್ಲಿ ಬರಬೇಕು, ಬಂದರೆ ಆಗುತ್ತೆ. ಅವಾಗ ನೀವು ಸಿಂಪಲ್ ಆಗಿ ಹೇಳ್ಬಿಡ್ತೀರಿ, ಇವೆಲ್ಲ ದೊಡ್ಡವರಿಗೆ ಆಚಾರ್ಯ, ನಮ್ಮಂಥವರಿಗೆ ಇವೆಲ್ಲ ಎಟಕಲ್ಲ ಅಂತ ಹೇಳ್ತೀರಾ? ಹೇಳಬೇಡಿ. ಯಾಕೆ? ಇದೇ ಚಿಂತನೆ ಶೇಷದಾಸರು ಕೊಟ್ಟ ಮಖಸುಳಾದಿಯ ಚಿಂತನೆ. ಇದನ್ನ ಬೆಂಗಳೂರಿನಲ್ಲಿ ಅನೇಕ ಕಡೆ ಆ ಸುಳಾದಿ ಕೇಳಿದ ಮೇಲೆ ಈ ವಿರಾಟ್ ರೂಪದ ಚಿಂತನೆ ಹೆಣ್ಣು ಗಂಡು ಸಹಿತ ಅನೇಕ ನೂರಾರು ಜನ ಮಾಡುತ್ತಾ ಇದ್ದಾರೆ. ಈಗಲೂ ಕೂಡ ಮಾಡುತ್ತಾ ಇರೋರು ನಿಮ್ಮಧ್ಯೆ ಕೂತಿದ್ದಾರೆ, ಇಲ್ಲೇ ಕೂತಿದ್ದಾರೆ, ನಿತ್ಯ ವಿರಾಟ್ ರೂಪ ಚಿಂತನೆ ಮಾಡುತ್ತಾ ಇಂಥ ಅನುಸಂಧಾನ ಮಾಡಿ ಚಿಂತನೆ ಮಾಡುವವರು ತುಂಬಾ ಜನ ಕೂತಿದ್ದಾರೆ ಇಲ್ಲಿ, ಅಲ್ಲೂ ತುಂಬಾ ಜನ ಇದ್ದಾರೆ. ಯಾಕೆ? ಅಪ್ಲೈ ಮಾಡುವುದು ಶುರು ಮಾಡಿದ ಮೇಲೆ ಒಬ್ಬೊಬ್ಬರ ಬಾಯಲ್ಲಿ ಬರ್ತಾ ಇದೆ. ಅರವತ್ತಾಯಿತೋ ಎಪ್ಪತ್ತು ವರ್ಷ ಆಯಿತೋ, ಇಷ್ಟು ಕಾಲ ಕಳೆದೇ ಬಿಟ್ಟು ಈ ಚಿಂತನೆಯೇ ಇದ್ದಿಲ್ಲ, ಅಪರೂಪದ ಚಿಂತನೆ ಸಿಕ್ಕಿದೆ, ಇನ್ನು ಬಿಡಲ್ಲ ಅಂತ ಎಲ್ಲರ ಮನಸ್ಸಲ್ಲಿ ದೃಢವಾದ ಭಾವನೆ. ಹೌದು ತಾನೆ? ಮತ್ತೆ ಎಲ್ಲರೂ ಮಾಡಬಹುದಲ್ವ? ಯಾರು ಮಾಡ್ತಾ ಇದ್ದಾರೋ ಅವ್ರು ಮಾಡಲಿ, ಯಾರು ಮಾಡ್ತಾ ಇಲ್ಲ ಶುರು ಮಾಡೋಣಲ್ವ? ಎಷ್ಟು ಕಾಲ ಬರೀ ಕೇಳಿ ಕೇಳಿ ಸತ್ತು ಹೋಗುದು? ದಿನಕ್ಕೊಂದು ಗಂಟೆ ಗೋಚರ ಕೇಳಿ ಸತ್ತು ಹೋಗುದೇನ? ಶುರು ಮಾಡಬೇಕಲ್ಲ. ಹೇಳ್ತಾರೆ, ಕೇಳುವುದರಲ್ಲೇ ಕಾಲವ ಕಡದೆ ಮಾಡುವುದಂತ ಹೇಳುವ ಪ್ರಾಣಿ ಅಂತ ನಮ್ಮ ಅರಸಿಕಾಳ ಗೋವಿಂದಾಸರ ದೊಡ್ಡ ಮಾತು ಅದ್ಭುತವಾಗಿರುತ್ತೆ. ಅದಕ್ಕೆ ಚೂರಾದ ಮಾಡೋಣ, ಅದನ್ನೇ ವಿರಾಟ್ ರೂಪವನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಯಾವಾಗಾದರೆ ಇಂಥ ಭಗವಂತನ ವಿಶೇಷವಾದ ಚಿಂತನೆ ಮಾಡುತ್ತಾ ಇದ್ದಾರೋ ಅವಾಗೆ ಭಗವಂತ ಅವರ ಮನಸ್ಸನ್ನ ತನ್ನ ಕಡೆಗೆ ಸೆಳೆದೇ ಬಿಡುತ್ತಾನೆ ಅಂತ ತಿಳಿಸಿಕೊಡುತ್ತಾ ಎಂಥ ಭಗವಂತನನ್ನ ಸದಾ ಸ್ಮರಣೆ ಮಾಡಿ ಅಂತ ತಿಳಿಸಿಕೊಡುತ್ತಾ ಏ ಪಿಬಂತಿಯೇ ಭಗವದ ಆತ್ಮನ ಸತಾಂ ಕಥಾಮೃತಂ ಶ್ರವಣಪುಟೇಶು ಸಂಭೃತಂ ಪುನಂತಿ ತೇ ವಿಷಯ ವಿದೂಷಿತಾಶಯಂ ಭಜಂತಿ ತಚ್ಚರಣ ಸರೋರುಹಾಂತಿಕಂ. ಯಾರಾದರೆ ಈ ಭಗವಂತನ ವಿಶೇಷವಾಗಿರತಕ್ಕಂತಹ ರೂಪವನ್ನು ಚಿಂತನೆ ಮಾಡತಾ ಸದಾಂ ಕಥಾಮೃತಂ ಅಂದ್ರೆ ಸದಾಂ ಸಕಾಶಾತ್ ಕಥಾಮೃತಂ ಕರ್ಣಕುಟೇತು ಸಂಭೃತಂ ಪಿಬಂತಿಯೇ. ಯಾರಾದರೆ ಜ್ಞಾನಿಗಳ ಬಾಯಿಂದ ಕಿವಿ ತುಂಬ ಈ ಕಥಾಮೃತವನ್ನು ಕೇಳತ್ತ ಅನುಷ್ಠಾನ ಅನುಸಂಧಾನ ಮಾಡತ್ತ ಅಲ್ಲಿ ಶುಕಾಚಾರ್ಯರಿಂದ ಪರೀಕ್ಷಿತ್ ಮಹಾರಾಜ ಕೇಳತ್ತಾ ಇದ್ರು. ಕೇಳಿದ ಮೇಲೆ ನೆಕ್ಸ್ಟ್ ಡೇ ಇಂಪ್ಲಿಮೆಂಟ್ ಅಲ್ಲ, ಆಗಲೇನೆ ಹೇಳತ್ತಾ ಇದ್ರೆ ಅಲ್ಲಲ್ಲೇ ಚಿಂತನೆ ಬರ್ತಾ ಇದೆ. ಅದ್ಭುತವಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ, ಅದನ್ನೇ ಹೇಳ್ತಾ ಇದ್ದಾರೆ. ಪುರಂತಿದೆ ವಿಷಯ ವಿದೂಷಿತ ಆಗ್ತ ನಾನಾ ಹೊರಗಿನ ನಾನಾ ಕಲ್ಮಶಗಳಿಂದ ತುಂಬಿ ಹೋದಂತ ಶರೀರವನ್ನ ಅವರು ಪಾವನ ಮಾಡಿಕೊಂಡು ಅಷ್ಟೇ ಆಶಯಂ ಶಬ್ದದಿಂದ ಬರೀ ಶರೀರ ಮಾತ್ರ ಅಲ್ಲ ಅಂತಃಕರಣ ಅದನ್ನು ಶುದ್ಧ ಮಾಡಿಕೊಂಡು ವ್ರಜಂತಿ ಸಚ್ಚರಣ ಸರೋರು ಹಂತಿ ದೇವರ ಪಾದಾರವಿಂದವನ್ನ ಸೇರೋದು ಖಚಿತ ಎಂಬುದನ್ನ ತಿಳಿಸಿಕೊಡುತ್ತಾ ಇನ್ನ ಮುಂದೆ ಹೇಳ್ತಾರೆ. ಅಯ್ಯ ನೃಣಾಂ ಎಂ ಮ್ರಿಯಮಾಣಾಂ ಮನುಷ್ಯೇಷು ಮನೀಷಿಣಾಂ ಏವಮೇಕಂ ನಿಗದಿತಂ ಪೃಷ್ಟವಾನ್ ಅದಿ ಭವಾನಮ. ಅಯ್ಯ ಸಾಯಲಿಕ್ಕೆ ಸಿದ್ಧನಾದ ಏನು ಮಾಡಬೇಕು ಅಂತ ಕೇಳಿದ್ದೆಯಲ್ಲ ಇದೇ ಮಾಡಬೇಕು ಅಂತ ಹೇಳಿ ನಮ್ಮದ್ರಲ್ಲಿ ಹೇಳ್ತಾರೆ. ಅಲ್ಲ ಅವರವರು ಏನೇನು ಎಲ್ಲರೂ ಕೊಡ್ತಾರೆ ಅಂತ ಹೇಳಿದ್ರಲ್ಲ, ದೇವರು ಮಾತ್ರ ಮಿಕ್ಕವರ ಪೂಜೆ ಇಲ್ವ, ಬೇರೆಯವರೆಲ್ಲ ಅವರನ್ನ ಪೂಜೆ ಮಾಡಿದ್ರೆ ಇನ್ನೇನೋ ಕೊಡ್ತಾರಂತಲ್ಲ ಹೇಳ್ತಾರೆ. ಬ್ರಹ್ಮ ವರ್ಚಸ ಕಾಮಸ್ತು ಎಜೇದ ಬ್ರಹ್ಮಣಸ್ಪತಿ ಹೇಳ್ತಾರೆ. ಬ್ರಹ್ಮಣಸ್ಪತಿ ಬ್ರಹ್ಮದೇವರನ್ನ ಒಳ್ಳೆ ಬ್ರಹ್ಮ ವರ್ಚಸಬೇಕಾ ಅವರನ್ನ ಪೂಜೆ ಮಾಡಿ. ಇಂದ್ರಿಯಂ ಇಂದ್ರಮಿಂದ್ರಿಯ ಕಾಮಸ್ತು ಪ್ರಜಾಕಾಮ ಪ್ರಜಾಪತೀ ಒಳ್ಳೆ ಇಂದ್ರಿಯಗಳು ದಷ್ಟಪುಷ್ಟ ಆಗಿರಬೇಕು ಚೆನ್ನಾಗಿರಬೇಕಾ ಇಂದ್ರದೇವರ ಪೂಜೆ ಮಾಡಿ. ಒಳ್ಳೆ ಮಕ್ಕಳು ಬೇಕಾ ಪ್ರಜಾಪತಿಗಳ ಪೂಜಾ ಮಾಡಿ. ಇನ್ನ ಲಕ್ಷ್ಮೀದೇವಿ ಪೂಜೆ ಮಾಡ್ತೀರಾ ದುಡ್ಡು ಬರುತ್ತೆ. ಶ್ರೀಕಾಮ ದೇವಿ ಮಾಯಾಂ ತೇಜಸ್ಕಾಮ ವಿಭಾವಸಂ ಒಳ್ಳೆ ತೇಜಸ್ಸು ಬೇಕಾ ಮುಖವೆಲ್ಲ ವರ್ತಿಸಿರಬೇಕಾ ಸೂರ್ಯದೇವರ ಪೂಜಾ ಮಾಡಿ. ತುಂಬಾ ಕೊಡ್ತಾ ಬರ್ತಾ ಇದ್ದಾರೆ. ಅವಾಗ ಮತ್ತು ನಂತರ ಡೈವರ್ಟ್ ಆಯ್ತು, ಹೌದಾ ಈ ಸೂರ್ಯ ದೇವರು ಅನ್ಕೊಂಡು ಇವರೆಲ್ಲ ಪೂಜೆ ಮಾಡ್ಬೇಕಾ ಇವರೆಲ್ಲ ಕೊಡ್ತಾರೆ ಹಾಗಾದ್ರೆ ಒಬ್ಬೊಬ್ಬರ ಹತ್ರ ಕೊಡಬೇಕಲ್ಲ ಎಷ್ಟೈ ಮುಡಿಯತ್ತೋ ಏನು ಅಂದ್ರೆ ಅವಾಗ ಹೇಳ್ತಾರೆ. ಅಕಾಮ ಸರ್ವಕಾಮೋ ವಾ ಮೋಕ್ಷ ಕಾಮ ಉದಾರಧೀ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ಅಕಾಮ ಯಾವ ಕಾಮನೆಯೂ ಇಲ್ಲವ ಅಥವಾ ಅಕಾಮ ದೇವರನ್ನೇ ಕಾಮನೆ ನೀನೇ ಬೇಕು ಅಂತ ಭಗವಂತನ ಬೇಡುತ್ತೀರಾ ಶ್ರೀಹರಿಯನ್ನೇ ಶರಣಾಗತನಾಗಲಿ ಅಥವಾ ಮೋಕ್ಷ ಕಾಮ ಹೇಳ್ತಾರೆ. ಮೋಕ್ಷ ಬೇಕಾ ಶ್ರೀಹರಿಯನ್ನೇ ಚಿಂತನೆ ಮಾಡಿ. ಅವಾಗಂದ್ರು ನಮಗೆ ಆ ದೇವರು ಬೇಡ ಮೋಕ್ಷ ಬೇಡ ಬೇಡ ದೇವರು ಬೇಡ ಮೋಕ್ಷ ಬೇಡ ಸದ್ಯಕ್ಕೆ ಫುಲ್ ಫೆಸಿಲಿಟಿಯಿಂದ ಚೆನ್ನಾಗಿರ್ಬೇಕಪ್ಪ ಮೋಕ್ಷ ಮತ್ತು ಬರುತ್ತೋ ಇಲ್ಲ ಮತ್ತು ನೋಡೋಣ ಇವಾಗ ಚೆನ್ನಾಗಿದ್ರೆ ಸಾಕು. ಆ ಚೆನ್ನಾಗಿರೋದ್ರಲ್ಲಿ ಆದರೆ ಬಂತು ನಮಗೇನಂತ ಒಬ್ಬೊಬ್ಬರು ಒಂದೊಂದು ಕೊಡ್ತಾ ಇದ್ದಾರೆ ಎಲ್ಲರೂ ಎಲ್ಲವನ್ನ ಯಾರು ಕೊಡತಾ ಇಲ್ಲ ಎಲ್ಲರೂ ಯಾರಾದರೂ ಕೊಡತಾರ. ನಮ್ಮ ಮೋಕ್ಷ ಬೇಡ ದೇವರು ಬೇಡ ಇಂಪಾರ್ಟೆಂಟ್ ಮೋಕ್ಷವೂ ಬೇಡ ದೇವರು ಬೇಡ ಈ ಕೊಡೋದೆಲ್ಲ ಅದಲ್ಲ ಸಂಪತ್ತು ಅದು ಇದು ಅಂತ ಒಬ್ಬೊಬ್ಬರೊಂದು ಕೊಡ್ತಾರೆ ಎಲ್ಲರ ಕಾಲ ಹಿಡಿಬೇಕಂದ್ರೆ ಕಷ್ಟ ಆಗುತ್ತೆ. ಒಬ್ಬರೇ ಎಲ್ಲ ಕೊಡೋರು ಯಾರಾದ್ರೂ ಇದ್ದಾರಾ ಅಂತ ಪ್ರಶ್ನೆ ಮಾಡಿದ್ರೆ ಆ ಸ್ವಾಮಿ ಪಾದ ಹಿಡಿದ್ರಿ ಎಲ್ಲವನ್ನ ಮನೆ ಕೊಡುತ್ತಾನೆ ಎಲ್ಲವನ್ನ ಕೊಡೋರು ಇನ್ಯಾರು ಇಲ್ಲ ಇವನೊಬ್ಬರು ಬಿಟ್ರೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟ ಹೇಳ್ತಾ ಯಥಾವಾನೇವ ಯಜತಾಮಿಹನ್ ಶ್ರೇಯಸ್ಮಿ ಶ್ರೇಯಸೋದಯ ಭಗವತಿ ಅಚಲೋ ಭಾವ ಪಾದಪದ ಸಂಗತ ಕೊನೆಗೆ ಹೇಳ್ತಾ ಇದ್ದಾರೆ. ಅಯ್ಯ ಸುಮ್ಮನೆ ಭ್ರಾಂತರಾಗಿರ್ತೀರಾ ಯಾರೂ ಅಲ್ಲ ಎಲ್ಲರೂ ಬೇಕು ಅವರ ಮೂಲಕ ಭಗವಂತನನ್ನು ಚಿಂತನೆ ಮಾಡಬೇಕು. ಇಷ್ಟು ಹೇಳ್ತಾ ಇದ್ದಾರೆ. ನಿಮಗೆ ವಿಶೇಷವಾಗಿರತಕ್ಕಂಥ ನಿಶ್ಚಯವನ್ನು ಕೊಡ್ತಾ ಇದ್ದಾನೆ. ಏನು ಅಂದರೆ ಭಗವತಿ ಅಚಲಹ ಭಾವ ಬೇರೆ ಕಡೆ ಮನಸ್ಸು ಹೋಗಲೇಬಾರದು ದೇವರೇ ದೇವರಲ್ಲೇ ಮನಸ್ಸಿರಬೇಕು ಬೇಕಾ ಅದು ಯಾವುದರಿಂದ ಆಗುತ್ತೆ ಭಾಗವತ ಸಂಗತ ಭಾಗವತ ಸಂಗ ಅಂದ್ರೆ ಭಾಗವತರ ಸಂಘ ಅದರಿಂದ ಭಾಗವತದ ಸಂಘ ಭಾಗವತರ ಸಂಘ ಮಾಡಿದರೆ ಭಾಗವತ ಹೇಳುತ್ತಾರೆ, ಅವಾಗ ಭಾಗವತದ ಸಂಘ ಗ್ರಂಥದ ಸಂಘ ಆಗುತ್ತೆ, ಅವಾಗ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗುತ್ತೆ. ಸುಲಭ ಉಪಾಯ, ಜ್ಞಾನಿಗಳ ಪಾದ ಹಿಡಿಯಿರಿ, ಭಾಗವತ ಚೆನ್ನಾಗಿ ಕೇಳಿ ಅನುಷ್ಠಾನಕ್ಕೆ ತನ್ನಿ. ಜ್ಞಾನಂ ಯದಾ ಪ್ರತಿ ನಿವೃತ್ತ ಗುಣೋರ್ಮಿ ಚಕ್ರಂ ಆತ್ಮಪ್ರಸಾದ ಉಭಯತ್ರ ಗುಣೇಶ್ವ ಸಂಘ ಕೈವಲ್ಯ ಸಂಭ್ರತ ಪದಸ್ಪದ ಭಕ್ತಿ ಯೋಗ ಕೋನಿರ್ವೃತೋ ಹರಿಕಥಾ ಸುರತಿನ್ನ ಕುರಿಯಾತ್. ಆ ಶ್ರೀಹರಿಯ ಪದಾರವಿಂದದ ಚಿಂತನೆಯನ್ನು ಕೊಡತಕ್ಕಂತಹ ಅದ್ಭುತವಾದ ದೇವರ ಕಥೆಗಳನ್ನ ಯಾರಯ್ಯ ಕೇಳಲಿಕ್ಕೆ ಉದಾಸೀನ ಮಾಡುತ್ತಾರೆ? ಹೇಗೆ ಕೈವಲ್ಯ ಸಂಭ್ರತ ಪದ ಅತಿ ಭಕ್ತಿ ಯೋಗ. ಆ ಭಕ್ತಿ ಯೋಗ ಎಂಥ ಆದ್ದು ಅಂದ್ರೆ ಕೈವಲ್ಯ ಸಂಭ್ರತ ಪದ. ಕೈವಲ್ಯ ಶ್ರೀಹರಿಯೇ ಸರ್ವೋತ್ತಮ, ಅವನೇ ಗತಿ ಎಂಬ ಕೈವಲ್ಯ, ಕೇವಲ ಅವನೊಬ್ಬನೇ ಇದ್ದಾನೆಂಬ ಭಾವ, ಅದರಿಂದ ತುಂಬಿದ ಮಾರ್ಗ ಇದು ಯಾವುದು? ಭಕ್ತಿ ಯೋಗ. ಆ ಭಕ್ತಿ ಯೋಗದಿಂದ ಏನಾಗುತ್ತೆ ಅಂದ್ರೆ ಊರ್ಮಿ ಚಕ್ರಂ ಪ್ರತಿ ನಿವೃತ್ತ, ಅಂದ್ರೆ ನಮ್ಮ ಈ ಗುಣಗಳಿಂದ ನೂರು ಗುಣಗಳ ಅಂಟಿನಿಂದ ಬರತಕ್ಕಂಥ ಊರ್ಮಿಗಳು ಅಂದ್ರೆ ತೆರೆಗಳು ಯಾವುದು? ಶರೀರ ಹುಟ್ಟೋದು ಬೆಳೆಯೋದು ಮೊದಲಾದ ಆರು ತೆರೆಗಳು ಬರುತ್ತೆ, ಹೌದಾ? ನಾಶವರೆಗೆ ವಿಕಾರಗಳು ಆರು ಬರುತ್ತೆ ನಮ್ಮಲ್ಲಿ. ಆರು ವಿಕಾರಗಳನ್ನ ಷಡೂರ್ಮಿಗಳು ಅಂತ ಹೇಳ್ತಾ ಇದ್ದಾರೆ. ಆರು ವಿಶೇಷವಾದ ತೆರೆಗಳು, ಆರನ್ನ ವಿಶೇಷವಾಗಿ ಕಳಕೊಂಡು ಭಗವಂತನ ವಿಶೇಷ ಅನುಗ್ರಹದಿಂದ ಪದಾರವಿಂದವನ್ನ ಸೇರತಕ್ಕಂತಹ ಹರಿಕಥೆಯನ್ನ ಯಾರಯ್ಯ ಕೇಳಲ್ಲ? ಕೇಳಿಬಿಡಿ. ಅಂದ್ರೆ ತುಂಬಾ ಕಷ್ಟಪಟ್ಟು ಪಡೆಯಬೇಕಾದಂಥ ಫಲವನ್ನ ಸುಲಭವಾಗಿ ಕೊಡತಾ ಇದೆ ಭಗವಂತನ ಚಿಂತನ, ಅದರಿಂದ ಭಾಗವತವನ್ನ ಚೆನ್ನಾಗಿ ಕೇಳಿ ಅಂತ ತಿಳಿಸಿಕೊಟ್ಟು ಮುಂದೆ ಹೇಳತಾ ಇದ್ದಾರೆ. ಆ ಭಗವಂತನ ಕಥೆಯನ್ನ ಕೇಳದೇ ಇರುವ ಕಿವಿ ಹೇಳುತ್ತಾರೆ ಎಂಥದ್ದು ಬಿಲೆ. ಯಾರ ಭಗವಂತನ ಕಥೆಯನ್ನ ಕೇಳಿರುವ ಹಾಡಿದೆಯಲ್ವ ದಾಸರು ಹೇಳಿದ್ರು, ದೇವರ ಕಥೆ ಕೇಳದ ಕಿವಿ ಬಚ್ಚರ ಕುಣಿಗಳು. ಬಚ್ಚರಲ್ಲಿ ಮಲಮೂತ್ರಗಳು ಮಾಡಿ ಕೈ ತೊಳೆದು ಬರ್ತಾರಲ್ಲ, ಕಾಲು ತೊಳೆದು ಬರ್ತಾರಲ್ಲ, ಅಂಥ ಕುಣಿಗಳಾಗಿರುತ್ತೆ ಕಿವಿ. ಅದಕ್ಕೆ ಸಮಾನ, ಅದಕ್ಕೆ ಏನು, ಅದಕ್ಕೆ ಲೋರಾಕ್ ಹಾಕಿದ್ರು, ಏನ ಬೆಂಡವಾಲೆ ಹಾಕಿದ್ರು, ಏನ್ ಹಾಕಿದ್ರು, ಬಚ್ಚರ ಕುಣಿ ಸಮಾನ ಅಂದ್ರು. ಅಥವಾ ಯಾರ ಕಿವಿಯಲ್ಲಿ ಸದಾ ಭಗವಂತನ ಕಥಾ ಬೀಳತಾ ಇರುತ್ತೆ ಆ ಕಿವಿಗೆ ಅದ್ಭುತವಾದ ಆಭರಣ ಅಂತ ಹೇಳ್ತಾ ಇದ್ದಾರೆ. ಕರ್ಣಭೂಷಣ ಯಾವುದು? ಭಗವಂತನ ಕಥಾ ಕೇಳುವುದು ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡತ. ಆ ಭಗವಂತನ ಅದ್ಭುತವಾದ ಚಿಂತನೆಯನ್ನ ತಿಳಿಸಿಕೊಟ್ಟ ಮೇಲೆ ಮುಂದೆ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಆ ಭಗವಂತನ ಗುಣವನ್ನ ಕೇಳಿ. ಏನು ಗುಣ? ಚೆನ್ನಾಗಿ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಆ ಭಗವಂತ ಹರೇ ಅದ್ಭುತ ಕರ್ಮಣ. ಈ ಭಗವಂತ ಅದ್ಭುತವಾದ ಕರ್ಮಗಳು ಮಾಡುತ್ತಾ ಇದ್ದಾನೆ. ಹೇಗ್ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಯೋ ಯಾಂ ಯಾಂ ಶಕ್ತಿ ಉಪಾಶಕ್ತ್ಯ ಪುರುಷಕ್ತಿ ಪರಕುಮಾನ್ ಆತ್ಮಾನಂ ಕ್ರೀಡಯನ್ ಕ್ರೀಡನ್ ಕರೋತಿ ವಿಕರೋತಿ ಚ. ಸಣ್ಣ ಶಬ್ದ ಕಟ್ತಾ ಇದ್ದಾರೆ. ಇದು ಬರ್ತಾ ಇದೆಯಾ? ಬರ್ತಾ ಇದೆ, ಚೂರು ಬರ್ತಾ ಇದೆ, ಬರ್ತಾ ಇಲ್ವಾ? ಸರಿ, ಬರ್ತಾ ಇಲ್ಲ ಹೇಳಿಕಾರ ಇರಬೇಕು. ಯಾಕಂದ್ರೆ ನಾನಾ ಸ್ಥಾನ ಬರಿದ್ರೆ ನನಗೂ ನಿಜ ಬರುತ್ತೆ, ಹೇಳ್ತಾ ಇದ್ದೀನಿ ಅದರಿಂದ ನಂಗೆ ಬರಲ್ಲ. ಜಂಪಂಬರು ಸಹಜವಾದ ಕಲೆಯಲ್ಲ ಧರ್ಮ, ಇಲ್ಲದಿದ್ರೆ ನಿಮ್ಮನ್ನೆಲ್ಲ ಪುಷ್ಕರಕ್ಕೆ ಬಿಡ್ಲಿಕ್ಕೆ ಕಲಿ ಹೇಗ್ ಬಿಡುತ್ತಾನೆ? ಅವನು ಏನಾದ? ನೀವೆಲ್ಲ ಪುಷ್ಕರಕ್ಕೆ ಬರ್ತಾ ಇದ್ರೆ ಅಡ್ಡಿ ಯಾಕೆ ಮಾಡುತ್ತಾ ಇಲ್ಲ? ಟಿಕೆಟ್ ರಿಸರ್ವೇಷನ್ ಮಾಡಿಸಿ ಮತ್ತೆ ಹೇಗ್ ಕಳಿಸಿದ? ನಾವು ನೋಡ್ತಾ ಇರ್ತಾನೆ ಜೆಂಟಲ್ಮನ್, ಅವನು ಜೆಂಟಲ್ಮನ್ ಥರನೇ ಇರ್ತಾನೆ. ಎಲ್ಲ ರಿಸರ್ವೇಷನ್ ಮಾಡಿಸಿ ಕಳಿಸಿ ಇಲ್ಲಿ ಕೂಡಿಸ್ತಾನೆ. ಇಲ್ಲಿಗೆ ಬಂದು ಕೂಡಿಸಿದ ಮೇಲೆ ನಮಗೇನು ಖುಷಿಯೋ ಖುಷಿ ಕುಪ್ಪಳಿಸ್ತಾ ಇರ್ತೀವಿ, ಅಪ್ಪ ಏನೇನು ಪುಷ್ಕರಕ್ಕೆ ಬಂದು ಭಾಗವತ ಕೇಳಬಿಟ್ಟು ಮೋಕ್ಷ ಒಂದ್ ಇಂಚ್ ಇದೆ ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ರೆ ನಾನಿದ್ದೇನೆ ಚಿಂತೆ ಮಾಡಬೇಡಿ ಅಂತ ಬರ್ತಾನೆ. ಹೇಗೆ ಜೊಂಪಿನ ರೂಪದಲ್ಲಿ ಬರ್ತಾನೆ ನೋಡಿ. ಎಲ್ಲೇ ಕೊಡುತ್ತೀವಿ, ಎಲ್ಲೋ ಸ್ವರ್ಗದಲ್ಲೋ ಮೋಕ್ಷದಲ್ಲೋ ತಿರುಗಾಡೋ ಭಾವನೆ ಇಲ್ಲಿ ಮಾತ್ರ ಇರಲ್ಲ. ತೋಟ ಒಳ್ಳೆ ಎಲ್ಲರಿಗೂ ಎಚ್ಚರ ಕೊಡ್ತಾನೆ, ಅವನಿಗೂ ಸಂತೋಷ, ಯಾರಿಗೂ ಪ್ರವಚನ ಕೇಳದಂತೆ ನಾಡಿದೆ ಅಂತ ಅವನಿಗೂ ಖುಷಿ, ನಮಗೂ ಪುಷ್ಕರಕ್ಕೆ ಬಂದು ಕೂತು ಅಂತ ಆನಂದ, ಇಬ್ಬರಿಗೂ ಆನಂದ. ಮತ್ತೆ ಇಷ್ಟು ಊರು ಬಿಟ್ಟು ಊರವರ ಊರಿಗೆ ಕಷ್ಟಪಟ್ಟು ಇಲ್ಲಿವರೆಗೂ ಬಂದಂತೆ ಯಾಕೆ, ಆ ಒಂದು ಪರ್ಪಸ್ಸೇ ಮರೆತೋಗಿ ಬಿಟ್ರೆ ಹೌದಪ್ಪ ನಿದ್ದೆ ಬರುತ್ತೆ, ನಾಳೆ ಕೂತು ಬರುತ್ತೆ. ಮತ್ತೇನ್ ಮಾಡೋಣ, ಬಾರದಂತೆ ಇರಲಿಕ್ಕೆ ಏನೇನು ಮಾಡಬೇಕೋ ಅದೆಲ್ಲ ಮಾಡಿಬಿಡಿ, ಮಾಡಿಬಿಟ್ರೆ ಎಷ್ಟಪ್ಪ. ಇದು ಎರಡನೇ ದಿವಸ, ಆಲ್ರೆಡಿ ಸೆಕೆಂಡ್ ಡೇ, ಇನ್ನೇನು ಐದು ದಿವಸ. ಕಣ್ಣು ಮುಚ್ಚೆ ತೆಗೆಯೋದ್ರೊಳಗೆ ಬೆಂಗಳೂರಿನಾಗಿರ್ತೀವಿ ನೋಡಿ, ಅಷ್ಟೇ, ಇನ್ನೇನಿಲ್ಲ. ಮತ್ತೆ ಇಂಥ ಅಪರೂಪದ ಅವಕಾಶ ಸಿಗುತ್ತಾ, ನಾನು ದೂಷಣೆ ಮಾಡ್ತಾ ಇಲ್ಲ, ನಿಮಗೆ ಜುಂಪು ಬರ್ತಾ ಇದೆ ಅಂತ ಹೇಳ್ತಾ ಇಲ್ಲ, ನಾನು ಬಂದಿದ್ರೆ ಅದನ್ನ ಕಳಕೊಳ್ಳುವ ಉಪಾಯ ಏನು ಅಂತ ನೀವೇ ನೋಡಿಕೊಳ್ಳಿ. ಆರು ದಿವಸ ಹೇಗಾದ್ರೂ ಸರಿ, ಬೆಳಿಗ್ಗೆ ಒಂದು ಮೂರು ಗಂಟೆ, ಸಾಯಂಕಾಲ ಮೂರು ಗಂಟೆ, ಆಚಾರ ಕಾಟ ಕೊಟ್ಟೇ ಕೊಡ್ತಾರೆ. ಅಂತ ಕೊಡೋ ಕಾಲಕ್ಕೆ ಭಾಗವತವನ್ನ ನಾವು ಕೇಳಲೇಬೇಕು, ವಿಶೇಷವಾದ ಭಾಗವತ ಕೇಳಲೇಬೇಕು. ಜೋಪು ಬಂದೇ ಬರುತ್ತೆ, ಬರದಾಗಿರ್ಬೇಕು. ಏನ್ ಮಾಡಬೇಕು ಮಾಡಿ, ಏನ್ ಮಾಡಬೇಕು? ಒಂದು ಲೋಟ ನೀರು ಪಕ್ಕದಲ್ಲಿ ಇಟ್ಕೋಬಹುದಾ? ಒಂದು ಚೂರು ಲೋಟ ನೀರು ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ರೆ ವಿಶೇಷ